ஸ்ரீகுருப்போ நம. கிருஷ்ணாய வாசுதேவாய ஹரயே பரமாத்மனே பிரணதக்லேசநாசாய கோவிந்தாய நமோ நம. அப்ரமம் பங்கரஹிதம் அஜடம் விமலம் சதா ஆனந்ததீர்த்தமதுலம் பஜே தாபத்ரயாபஹம். யதாஸ்ய சீதாம் சுபவா குருஸ்தாம் த்ரிவிக்ரமாரியான் பிரணமாமி வரியான். ஸ்ரீ குருப்போ நம. விவாஹ்ய 26 ஸ்லோக. விவாஹ்ய சௌபத்ரம் உதார மந்திரோ ருதஸ்வபுரியாம் விஜயேன சௌத்யே சுமந்திரகிருத் பௌண்டவ பாண்டவ சௌத்யகாரி ச விஸ்வரூபோ அர்ஜுன சிக்ஷகோ ஆபாத். பாண்டவரெல்ல விராட்டன மலையல்லி வாசமாடிக்கொண்டிருந்தாக விராட ತುಂಬಾ ಪಾಂಡವರ ವಿಷಯದಲ್ಲಿ ಸಂತುಷ್ಟನಾಗಿ ತನ್ನ ಮಗಳಾದ ಉತ್ತರೆಯನ್ನ ಅರ್ಜುನನಿಗೆ ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಅವಾಗ ಅರ್ಜುನ ಹೇಳ್ತಾನೆ, ನಿನ್ನ ಮಗಳನ್ನ ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ತೇನೆ, ಯಾಕೆಂದ್ರೆ ನನ್ನಿಂದ ಪಾಠವನ್ನ ಕೇಳಿದ ಶಿಷ್ಯ ಇವಳು, ಪಾಠವನ್ನ ಕೇಳಿದ ಶಿಷ್ಯರನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಬಾರದು, ಅವರನ್ನ ಮಕ್ಕಳಂತೆ ನೋಡಬೇಕು ಅಂತ ತುಂಬಾ ದೊಡ್ಡ ಆದರ್ಶವನ್ನ ಬೋಧಿಸಿರುವಂತಹ ಅರ್ಜುನ ತನ್ನ ಮಗನಾದ ಅಂದ್ರೆ ಸುಭದ್ರೆಯ ಮಗನಾದ ಅಭಿಮನ್ಯುವಿಗೆ ಉತ್ತರೆಯನ್ನ ಸ್ವೀಕಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಆದರೆ ಈ ಉತ್ತರ ಮತ್ತು ಅಭಿಮನ್ಯುವಿನ ಸಮಗ್ರ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಂಡವನು ಕೃಷ್ಣ ಪರಮಾತ್ಮ. ಅದರಲ್ಲಿ ಹೇಳಿದ್ದಾರೆ, ವಿವಾಹ್ಯ ಸೌಭದ್ರಂ ಉದಾರ ಮಂತ್ರ. ಉದಾರ ಮಂತ್ರ ಋತಸ್ವಪುರಿಯಾಂ ವಿಜಯೇನ ಸೌತ್ಯೇ ಅಂತ ವಿಶೇಷವಾಗಿ ಮಂತ್ರಾಲೋಚನೆ ಮಾಡಿದ. ವಿವಾಹ್ಯ ಸೌಭದ್ರಂ, ಸುಭದ್ರೆಯ ಮಗನಾದ ಅಭಿಮನ್ಯುವಿನ ಜೊತೆಗೆ ವಿವಾಹವನ್ನ ಮಾಡಿಸಿದವನು ಕೃಷ್ಣ ಅಂತ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಆ ಸುಭದ್ರಾ ಕಲ್ಯಾಣದಿಂದ ಬಹುತೇಕ ವಿರಾಟ ಪರ್ವ ಮುಕ್ತಾಯವಾಗುವುದು ಸುಭದ್ರಾ ಕಲ್ಯಾಣದಿಂದ. ಅದಾದ ಮೇಲೆ ಅಜ್ಞಾತವಾಸ ಮುಗಿತು, ವನವಾಸ ಮುಗಿತು, ಇನ್ನ ಪಾಂಡವರಿಗೆ ರಾಜ್ಯ ಲಾಭ ಆಗ್ಬೇಕು. ಅದಕ್ಕೆ ಇವನು ಯಾರು ಪಾಂಚಾಲ ದೇಶದ ರಾಜನಾಗಿರುವಂತಹ ದ್ರುಪದ ಮಹಾರಾಜ ಮಂತ್ರಾಲೋಚನೆಗೋಸ್ಕರ ಸಂಜಯನನ್ನ ಸಂಜಯನ ಜೊತೆಗೆ ಮಂತ್ರಾಲೋಚನೆಗಳನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು ಪಾಂಚಾಲ ರಾಜನು ಕೂಡ ತನ್ನ ಅಭಿಪ್ರಾಯಗಳನ್ನ ಕೃಷ್ಣನ ಮುಂದೆ ತಿಳಿಸ್ತಾನೆ. ಅದನ್ನೇ ಉದಾರ ಮಂತ್ರ ಋತಸ್ವಪುರಿಯ ವಿಜಯೇನ ಸೌತ್ಯೇ, ಉದಾರವಾದ ಮಂತ್ರಾಲೋಚನೆ ಉಳ್ಳವನು ಕೃಷ್ಣ ಅಂತ ಹೇಳಿದ್ದಾರೆ. ಉತ್ತರೆಯ ವಿವಾಹವನ್ನ ಮಾಡಿದ ಮೇಲೆ ಪಾಂಡವರ ಜೊತೆಗೆ ಅವರ ರಾಜ್ಯ ಲಾಭಕ್ಕಾಗಿ ಭಗವಂತ ತಾನು ಇದ್ದು ಮಂತ್ರಾಲೋಚನವನ್ನ ಮಾಡಿದ. ಮಂತ್ರಾಲೋಚನೆಗಳನ್ನ ಅನೇಕರು ಮಾಡಿದ್ದಾರೆ. ಧೃತರಾಷ್ಟ್ರ ಸಂಜಯನನ್ನ ಪ್ರತಿನಿಧಿಯನ್ನಾಗಿ ಕಳಿಸಿದ್ದಾನೆ, ಅವನ ಜೊತೆಗೂ ಮಂತ್ರಾಲೋಚನೆ ಆಗಿದೆ. ದ್ರುಪದ ರಾಜನು ಕೂಡ ತನ್ನ ಮಂತ್ರಿಯನ್ನ ಮಂತ್ರಾಲೋಚನೆ ಸಭೆಗೆ ಕಳಿಸಿದ್ದಾನೆ, ಅಲ್ಲಿಯೂ ಕೂಡ ಮಂತ್ರಾಲೋಚನೆಯನ್ನ ಕೃಷ್ಣ ಮಾಡಿದ್ದಾನೆ. ಈ ಮಂತ್ರಾಲೋಚನೆಯ ಸಭೆಗಾಗಿ ಅಂತೂ ಪಾಂಡವರ ಪಕ್ಷಪಾತಿಯಾಗಿ ಕೃಷ್ಣ ಉದಾರವಾದ ಹೃದಯದಿಂದ ಮಂತ್ರ ಅಂದ್ರೆ ಮಂತ್ರ ಗುಪ್ತಿ ಪರಿಭಾಷಣೆ ಅಂತ ಮಂತ್ರಾಲೋಚನೆ ಆಲೋಚನೆಯನ್ನ ಮಾಡಿ ಯಾವುದು ಸಾಧು ಅಂತ ನಿರ್ಣಯ ಮಾಡಲಿಕ್ಕೋಸ್ಕರ ಭಗವಂತ ತಾನು ತಯಾರಾಗಿ ಹೊರಟಾಗ ಆ ಕೃಷ್ಣನನ್ನ ಇಬ್ಬರು ಸಮೀಪಿಸ್ತಾರೆ, ಒಂದು ದುರ್ಯೋಧನ ಮತ್ತೊಂದು ಅರ್ಜುನ. ಅರ್ಜುನ ಮೊದಲೇ ಬಂದಿದ್ದಾನೆ, ದುರ್ಯೋಧನ ಮೊದಲೇ ಬಂದು ಕೃಷ್ಣನ ತಲೆಯ ಮೇಲ್ಭಾಗದಲ್ಲಿ ಕುಳಿತುಕೊಳ್ತಾನೆ. ಅರ್ಜುನ ಕಾಲಾಂತರದಲ್ಲಿ ಸ್ವಲ್ಪ ಸಮಯದ ನಂತರ ಬಂದು ಮಲಗಿದಂತೆ ನಟಿಸುವ ಕೃಷ್ಣನ ಪಾದದ ಹತ್ತಿರ ಕುಳಿತುಕೊಳ್ತಾನೆ. ಕೃಷ್ಣ ಸಹಜವಾಗಿ ಅರ್ಜುನನನ್ನ ನೋಡ್ತಾನೆ. ಅವಾಗ ಹಿಂದಿನಿಂದ ದುರ್ಯೋಧನ ಹೇಳ್ತಾನೆ, ಅವನಿಗಿಂತ ಮೊದಲು ಬಂದು ಕುಳಿತುಕೊಂಡು ನಾನಿಲ್ಲಿದ್ದೇನೆ ಅಂತ. ವಿಶುದ್ಧಶ್ಚಕ್ಷುವಾದ ಪರಮಾತ್ಮನಿಗೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಳ್ತಾರೆ ಅನ್ನೋದೆಲ್ಲ ಗೊತ್ತಿದೆ, ಆದ್ರೂ ಕೂಡ ಓ ನೀನು ಬಂದದ್ದು ನನಗೆ ಗೊತ್ತಾಗಲಿಲ್ಲ ಅಂತ ನಟಿಸಿ ಕೃಷ್ಣ ಹೇಳ್ತಾನೆ, ನೀನು ಮೊದಲು ಬಂದವನಾಗಿರಬಹುದು, ಆದರೆ ಮೊದಲು ನೋಡಿದವನು ಅರ್ಜುನ, ಆದ್ರಿಂದ ಅವನು ಏನ್ ಬಯಸ್ತಾನೋ ಅದನ್ನ ನಾನು ಮೊದಲು ನೀಡ್ತೇನೆ. ನನ್ನ ಬಳಿ ಎರಡಿದೆ, ಒಂದು ನಿರಾಯುಧನಾದ ಕೃಷ್ಣ, ಇನ್ನೊಂದು 10 ಲಕ್ಷ ನಾರಾಯಣಿ ಸೇನೆಯಿಂದ ಕೂಡಿದ ನನ್ನ ಯಾದವ ಸೇನೆ. ಇಬ್ಬರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಡ್ತೇನೆ. ಇದು ಎರಡಿದೆ ಈಗ, ಒಂದು 10 ಲಕ್ಷ ನಾರಾಯಣಿ ಸೇನೆ, ಬಲಿಷ್ಠವಾದ ನನ್ನ ಮಕ್ಕಳು 10 ಲಕ್ಷ ಜನ ಇದ್ದಾರೆ, ಇವರನ್ನ ಸೇನೆಗೆ ಕಳಿಸ್ತೇನೆ. ಮತ್ತೊಬ್ಬ ನಿರಾಯುಧನಾದ ಕೃಷ್ಣ ಇದ್ದಾನೆ, ನೀನು ಆಯ್ಕೆ ಮಾಡಿಕೋ ಅಂತ ಮೊದಲು ಅರ್ಜುನನಿಗೆ ಹೇಳಿದ. ಅರ್ಜುನ ಕಂಗಾಲಾಗ್ತಾನೆ, ಆ ಸಂದರ್ಭದಲ್ಲಿ ದುರ್ಯೋಧನ ಕಂಗಾಲಾಗ್ತಾನೆ. ಅವನ ಮನಸ್ಸಿನಲ್ಲಿ ತನಗೆ ಬೇಕಾದದ್ದು ಸೇನೆ, ಕೃಷ್ಣ. ದುಷ್ಟರ ಮನಸ್ಸಿಗೆ ಯಾವತ್ತೂ ದೇವರು ಬೇಕಾಗಿಲ್ಲ, ಸ್ವಾರ್ಥಗಳು ಮಾತ್ರ ಬೇಕು. ಆದರೆ ಅರ್ಜುನ ಅತ್ಯಂತ ಭಕ್ತಿಯಿಂದ ದೇವರನ್ನೇ ಕೇಳಿಕೊಳ್ಳುತ್ತಾನೆ. ನಿರಾಯುಧನಾದರೂ ಸಾಕು, ಕೃಷ್ಣ ಇದ್ರೆ ಇಚ್ಛಾ ಮಾತ್ರದಿಂದಲೇ, ವಾಸ್ತವಿಕವಾಗಿ ಮುಂದೆ ಮಹಾಭಾರತದ ಯುದ್ಧದ ಪ್ರಾಣವನ್ನ ಕೃಷ್ಣ ಕಣ್ಣಿನಿಂದಲೇ ತೆಗೆಯುತ್ತಾನೆ. ಹಾಗಾಗಿ ನಿರಾಯುಧನಾದ ಕೃಷ್ಣ, ಇಚ್ಛಾ ಮಾತ್ರದಿಂದಲೇ ಜಗತ್ತನ್ನು ಸಂಹಾರ ಮಾಡುವ ಕೃಷ್ಣ ನನ್ನ ಪಕ್ಷದಲ್ಲಿ ಇರಲಿ ಅಂತ ಅರ್ಜುನ ಬಯಸ್ತಾನೆ. ಆ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ರು. ಮೃತಃ ಸ್ವಪುರಿಯಾಂ ವಿಜಯೇನ ಸೌತ್ಯೇ, ಸೂತನಾಗಿ ಬಂಡಿ ಹೋಕನಾಗಿ ನಾನು ಬರ್ತೇನೆ ಅಂತ ಮೃತಃ ಅಂದರೆ ಪ್ರಾರ್ಥಿಸಲ್ಪಟ್ಟ ಸ್ವಪುರಿಯಾಂ ತನ್ನ ಪಟ್ಟಣದಲ್ಲಿ ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದಿರುವಂತಹ ಕೃಷ್ಣನ ಬಳಿ ಅರ್ಜುನ ಹೀಗೆ ಕೇಳಿಕೊಂಡ. ವಿಜಯೇನ ಸೌತ್ಯೆ, ಸೌತ್ಯೆ ಅಂದರೆ ಸೂತ ಕರ್ಮಕ್ಕಾಗಿ ಅಂತ ಅರ್ಥ. ಅದಾದ ಮೇಲೆ ಸುಮಂತ್ರಕೃತ ಪಾಂಡವ ಸೌತ್ಯಕಾರಿ, ಕೃಷ್ಣ ನಂತರ ಏನ್ ಮಾಡಿದ, ಸಾರಥಿಯಾಗಿ ಬೇಡಿಕೊಂಡ, ನಂತರ ಶಾಂತಿ ದೂತನಾಗಿ. ಸುಮಂತ್ರಕೃತ ಅಂದ್ರೆ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಕಾರ್ಯವನ್ನು ನಿರ್ವಹಿಸುವ ದೃಷ್ಟಿಯಿಂದ ಪಾಂಡವ ಸೌತ್ಯಕಾರಿ, ಪಾಂಡವನಾಗಿರುವಂತಹ ಒಳ್ಳೆಯ ಮಂತ್ರಾಲೋಚನೆ ಮಾಡಿದ, ಯುದ್ಧವೇ ನಿರ್ಣಯ ಅಂತ ಸಿದ್ಧವಾಯಿತು. ನಂತರ ತಾನು ಮಾತು ಕೊಟ್ಟಂತೆ ಪಾಂಡವನಾಗಿರುವಂತಹ ಅರ್ಜುನನಿಗೆ ಸೌತ್ಯಕಾರಿ ಅಂದ್ರೆ ಸೂತನ ಕೆಲಸವನ್ನ ಮಾಡಿದ, ಅರ್ಜುನನಿಗೆ ಸಾರಥ್ಯವನ್ನ ವಹಿಸಿದ. ಈ ಕಥೆಗಳೆಲ್ಲ ಗೊತ್ತಿದೆ, ನಾನು ಹೆಚ್ಚು ವಿಸ್ತಾರ ಮಾಡಲ್ಲ. ಸೌತ್ಯ ಕರ್ಮವನ್ನ ಮಾಡಿದ ಅಂದ್ರೆ ಸೂತನಾಗಿ ಬಂಡಿಹೋಕನಾಗಿ ಅರ್ಜುನನಿಗೆ ಸಹಾಯ ಮಾಡಿದ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಸೂತನಾಗಿ ಕೃಷ್ಣ ರಣರಂಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಯುದ್ಧ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅರ್ಜುನ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ನೋಡಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರ ಸನ್ಯಾಸವನ್ನ ಮಾಡಿದಾಗ ಸಮಗ್ರ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಅದರಲ್ಲಿ ಮತ್ತು ಮತ್ತು ಅವನಿಗೆ ಸಂಶಯಗಳು ಬಂದಾಗ ಸಂಶಯ ಪರಿಹಾರಕ್ಕಾಗಿ ನಿಮಿತ್ತ ಮಾತ್ರಂ ಭವ ಸಭ್ಯ ಸಾಚಿನ್, ಅರ್ಜುನ ನೀನೊಂದು ಯುದ್ಧದಲ್ಲಿ ನೆಪ ಮಾತ್ರ, ಯುದ್ಧವನ್ನ ಮಾಡುವವನು ನಾನೇ ಆಗಿದ್ದೇನೆ ಅಂತ ತೋರಿಸಲಿಕ್ಕೋಸ್ಕರ ತನ್ನ ವಿಶ್ವರೂಪವನ್ನು ತೋರಿಸಿದ. ಆ ವಿಶ್ವರೂಪದ ದರ್ಶನದಲ್ಲಿ ದ್ರೋಣ, ಕರ್ಣ, ಭೀಷ್ಮ ಮುಂತಾದ ಸಮಗ್ರ ಆ ಏನು ಕುರುಪಾಂಡವ ಸೇನೆ ಇದೆ, ಪರಮಾತ್ಮನ ನಾಲಿಗೆಯಲ್ಲಿ ಹಲ್ಲುಗಳ ನಡುವೆ ಅವರೆಲ್ಲ ಬಿದ್ದು ಸಂಹೃತರಾಗುತ್ತಿರುವ ದೃಶ್ಯವನ್ನು ನೋಡಿದ. ಅಂದರೆ ಕಣ್ಣಿನಿಂದಲೇ ಎಲ್ಲರ ಪ್ರಾಣವನ್ನು ಅಪಹಾರ ಮಾಡಿದ್ದೇನೆ, ಅವರು ಕೇವಲ ಬೆದರು ಬೊಂಬೆಗಳಂತೆ ಮಾತ್ರ ಇದ್ದಾರೆ. ಅವನು ಕೃಷ್ಣ ಅರ್ಜುನ ಕೃಷ್ಣನ ಅನುಗ್ರಹದಿಂದ ಅರ್ಜುನ ಮುಟ್ಟಿದ್ರೆ ಅವರೆಲ್ಲ ಪ್ರಾಣಗತ ಪ್ರಾಣರಾಗ್ತಾರೆ. ಆ ರೀತಿಯಾಗಿ ಎಲ್ಲರ ಪ್ರಾಣವನ್ನ ನಾನು ಅಪಹಾರ ಮಾಡಿಯಾಗಿದೆ, ಅವರೆಲ್ಲ ಮರಣೋಮುಖರಾಗಿ ಬಂದು ನಿಂತವರು ಅನ್ನುವ ದೃಶ್ಯವನ್ನ 18 ದಿನಗಳ ನಂತರ, 18 ದಿನಗಳ ನಡುವೆ ನಡೆಯುವ ಎಲ್ಲಾ ಕ್ರಿಯೆಗಳನ್ನ ಆರಂಭದಲ್ಲೇ ತೋರಿಸಿದ. ಮುಂದೆ ಇದೇ ರೀತಿಯಾಗಿ ನಡೆಯುತ್ತೆ. ಆ ದೃಷ್ಟಿಯಿಂದಲೇ ಭಗವಂತನನ್ನ ಸತ್ಯ ಸಂಕಲ್ಪ ಅಂತ ಕರೆಯೋದು. ಅವನೇನ್ ಸಂಕಲ್ಪ ಮಾಡಿದ್ದಾನೋ ಒಂದು ಬಿಂದುವಿನಷ್ಟು ವ್ಯತ್ಯಾಸವಾಗದಂತೆ ಆ ಕರ್ಮವನ್ನು ನಡೆಸುವಂತಹ ಸ್ವಾತಂತ್ರ್ಯ ಸರ್ವೋತ್ತಮನಾದ ಭಗವಂತನಿಗಿದೆ. ಸ ವಿಶ್ವರೂಪ ಅರ್ಜುನ ಶಿಕ್ಷಕ ಆಪಾತ್, ವಿಶ್ವರೂಪವನ್ನು ಧರಿಸಿ ಅರ್ಜುನನಿಗೆ ಭಗವದ್ಗೀತೆಯನ್ನ ಶಿಕ್ಷಣ ಮಾಡಿದ ಆ ಭಗವಂತ ಹೀಗೆ ಆಪಾತ್ ಅಂದ್ರೆ ಬೆಳಗಿದನು ಅಂತ ಅರ್ಥ. ಎಲ್ಲಾ ಕಥೆಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ರು. ಎಲ್ಲಿಂದ ಸಂಗ್ರಹ ಮಾಡಿದ್ರು ನೋಡಿ, ವನಪರ್ವದಲ್ಲಿ ಅಜ್ಞಾತವಾಸ ಮುಕ್ತಾಯ ಆದ ಮೇಲೆ ಸುಭದ್ರಾ ಕಲ್ಯಾಣ, ಉತ್ತರಾ ಕಲ್ಯಾಣದಿಂದ ಆರಂಭ ಮಾಡಿ ಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರಿಸಿದ ಕಥೆಯ ತನಕ ಎಲ್ಲ ಉದ್ಯೋಗ ಪರ್ವದ ಕಥೆಗಳನ್ನೆಲ್ಲ, ಭೀಷ್ಮ ಪರ್ವದ ತನಕ ಅಂದ್ರೆ ಏನು, ವಿರಾಟ ಪರ್ವ ಆದ್ಮೇಲೆ ಉದ್ಯೋಗ ಪರ್ವ, ನಂತರ ಭೀಷ್ಮ ಪರ್ವ, ಸಮಗ್ರ ಉದ್ಯೋಗ ಪರ್ವದ ಕಥೆಗಳನ್ನ ಈ ಪದ್ಯದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ವಿವಾಹ್ಯ ಸೌಭದ್ರಂ, ಸುಭದ್ರೆಯ ಮಗನಾದ ಅಭಿಮನ್ಯುವಿಗೆ ಉತ್ತರೆಯ ಜೊತೆಗೆ ವಿವಾಹ ಮಾಡಿ ಉದಾರ ಮಂತ್ರ ಸಂಜಯನ ಮೂಲಕ ಮಂತ್ರಾಲೋಚನೆಯ ಸಭೆಗೆ ಪ್ರವೃತ್ತನಾಗಿ ಋತಸ್ವಪುರಿಯ ವಿಜಯೇನ ಸೌತ್ಯೆ, ತಾನು ಮಂತ್ರಾಲೋಚನೆ ಸಭೆಯಲ್ಲಿ ಹಸ್ತಿನಾವತಿಗೆ ಹೋದಾಗ ವಿಜಯೇನ ಸೌತ್ಯೆ ಋತಃ, ಅಂದ್ರೆ ಸಾರಥಿ ಆಗಬೇಕು ಅಂತ ಅಲ್ಲಿ ವಾಸ್ತವಿಕವಾಗಿ ಸ್ವಪುರಿಯಾಮ್ ಅಂತ ಇದೆ, ಹಸ್ತಿನಾವತಿ ಅಂತೇಳಿ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಸ್ವಪುರಿಯಾಮ್ ಕೃಷ್ಣ ನಗರದಲ್ಲಿ ಅಂತ ದ್ವಾರಕೆಗೆ ಬರ್ತಾರೆ ಅರ್ಜುನ ಮತ್ತೆ ದುರ್ಯೋಧನ, ದ್ವಾರಕೆಗೆ ಬರ್ತಾರೆ. ಸ್ವಪುರಿಯಾಮ್ ಅಂದ್ರೆ ದ್ವಾರಕೆಗೆ ಬಂದಿರುವಂತಹ ಅರ್ಜುನನಿಗೆ ದೌತ್ಯ ಕರ್ಮದಲ್ಲಿ ವರಿಸಲ್ಪಟ್ಟ ಸಮಂತ್ರಕೃತ ದುರ್ಯೋಧನ, ಅವನು ಕೃಷ್ಣನನ್ನ ಬೀಳಿದಾಗ ಅಬ್ಬ ನಾನು ಗೆದ್ದೆ ಅಂತ ತಿಳ್ಕೊಂಡ, ಅದೇ ಅವನ ಸೋಲಿಗೆ ಹೇತುವಾಯಿತು. ಅವನಿಗೆ ನಾರಾಯಣ ಸೇನೆಯನ್ನು ಕೊಟ್ಟ, ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಬೇಕಾದ ವಿಶ್ವಾಸವನ್ನು ಹುಟ್ಟಿಸಿ ಸಂಹಾರ ಮಾಡಿದ ಅಂತ ಅರ್ಥ. ವಾಸ್ತವಿಕವಾಗಿ 11 ಅಕ್ಷೋಹಿಣಿ ಸೇನೆಯಲ್ಲಿ 10 ಅಕ್ಷೋಹಿಣಿ ಸೇನೆ ಕೃಷ್ಣನ ಮಕ್ಕಳೇ ಇದ್ದದ್ದು, ಇನ್ನು 1 ಅಕ್ಷೋಹಿಣಿ ಸೇನೆ ಮಾತ್ರ ದುರ್ಯೋಧನರಿಗೆ ಒಟ್ಟು ಮಾಡಲಿಕ್ಕಾಗಿತ್ತು. ಹಾಗಾಗಿ ಕೃಷ್ಣ ದುರ್ಯೋಧನನಿಗೆ ತನ್ನ ಸೇನೆಯನ್ನು ಕೊಟ್ಟಿದ್ಯಾಕೆ ಅಂದ್ರೆ ಅವನ ಆತ್ಮಬಲ ಹೆಚ್ಚಿದೆ ಅಂತ ಭ್ರಾಂತನಾಗಲಿ ಅಂತ. ಅವನ ಭ್ರಮೆಯಿಂದ ಆ ಸೇನೆಯನ್ನು ಸ್ವೀಕಾರ ಮಾಡಿ ಮರಣೋನ್ಮುಖನಾದ ದುರ್ಯೋಧನ. ಆದ್ರಿಂದ ಒಂದು ರೀತಿಯಲ್ಲಿ ಪಾಂಡವರ ಸೇನೆ ಕೌರವರ ಸೇನೆಗೆಲ್ಲ ನಿಯಾಮಕನಾಗಿ ಭಗವಂತನೇ ಇದ್ದಾನೆ. ನಂತರ ಸುಮಂತ್ರಕೃತ ದೌತ್ಯ ಕರ್ಮವನ್ನ ಬಹಳ ಯೋಗ್ಯವಾಗಿ ನಿರ್ವಹಿಸಿದ ಅಂತ ಅರ್ಥ. ಪಾಂಡವ ದೌತ್ಯಕಾರಿ ಸೌತ್ಯಕಾರಿ ಪಾಂಡವನಾಗಿರುವಂತಹ ಅರ್ಜುನನಿಗೆ ದೂತನ ಕರ್ಮವನ್ನ ಮಾಡಿದ, ಅಂದ್ರೆ ಸೂತನಾಗಿ ನಡೆದುಕೊಂಡ, ಬಂಡಿಹೋಗನಾದ. ಆ ಅಜ್ಞಾನ ಬಂದಾಗ ಸ ವಿಶ್ವರೂಪ ಅರ್ಜುನ ಶಿಕ್ಷಕ ಆಭಾನ್, ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸಿ ಅವನಿಗೆ ಎಲ್ಲ ವಿಧವಾದ ಅಜ್ಞಾನವನ್ನ ಪರಿಹಾರ ಮಾಡಿ ತಾನು ಬೆಳಗಿದ ಕೃಷ್ಣ ಅಂತ ಇಷ್ಟು ಕಥೆಗಳ ಸಂಗ್ರಹ. ಇನ್ನು 27ನೇ ಪದ್ಯದಲ್ಲಿ ಸ್ವಾನಂದನಂ ಮಂದ ಮನೋಜ್ಞಾಸಂ ಶೃಂಗಾರಿಣಂ ಶಾಂಗಿಣ ವೀಕ್ಷಣಾಭ್ಯಾಂ ಉಷ್ಣಂತ ಮಾಯೋಂಶಿ ತಮೀಕ್ಷ ಮಾಡ ಯೋಧಾಗತಿಂ ಯೋಗ ಜಿತಾಮವಾಪು. ಸ್ವಾನಂದನಂ ಮಂದ ಮನೋಜ್ಞಾಸಂ ಶೃಂಗಾರಿಣಂ ಶಾಂಗಣ ವೀಕ್ಷಣಾಭ್ಯಾಂ ಉಷ್ಣಂತ ಮಾಯೋಂಶಿ ತಮೀಕ್ಷಮಾಣ ಯೋಧಾಗತಿಂ ಯೋಗ ಜಿತಾಮವಾಪು. ವಿಶ್ವರೂಪ ದರ್ಶನದ ಭಗವದ್ಗೀತೆಯ 11ನೇ ಅಧ್ಯಾಯದ ಸಾರವನ್ನು ಮಾತ್ರ ಇಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಸ್ವಾನಂದನಂ ಅಂದ್ರೇನು, ಎಲ್ಲರಿಗೂ ಕೂಡ ಭಗವಂತ ಆನಂದವನ್ನು ಕೊಡುವವನು. ಸ್ವಯಂ ಸ್ವಾನಂದನಂ ಅಂದ್ರೆ ಸ್ವಯಂ ಆನಂದ ಪೂರ್ಣನಾಗಿದ್ದಾನೆ, ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಭಗವಂತ. ಅವನಲ್ಲಿ ಯಾವುದೇ ರೀತಿಯಾದ ಪಾಂಚಭೌತಿಕ ವಿಕಾರಗಳಿಲ್ಲ. ಸ್ವಾನಂದನಂ ಮಂದ ಮನೋಜ್ಞಾಸಂ, ಮನೋಜ್ಞ ಅಂದ್ರೆ ಮನಸ್ಸನ್ನ ಅಪಹರಿಸುವಂತಹ ಮಂದಹಾಸಂ, ಮಂದ ಮನೋಜ್ಞಾಸಂ ಅಂತ ಹೇಳಿದ್ದಾರೆ. ಮಂದಹಾಸಂ ಅಂತ ಅನ್ವಯ ಮಾಡಿಕೊಳ್ಬೇಕು, ಮುಗುಳ್ನೆಗೆಯಿಂದ ಕೂಡಿದವನು, ತುಂಬಾ ಗಂಭೀರವಾದ ನಗೆ, ಬಾಯಿ ತೆಗೆದು ನಗಬಾರದಂತೆ, ಹಲ್ಲು ತೋರುವ ಹಾಗೆ ನಗಬಾರದಂತೆ. ಅಟ್ಟಹಾಸ, ಮಂದಹಾಸ, ಉಪಹಸಿತ, ಹಸಿತ ಅಂತ ನಗುವಿನಲ್ಲಿ ಅನೇಕ ಪ್ರಭೇದಗಳನ್ನು ಹೇಳಿದ್ದಾರೆ. 32 ಹಲ್ಲುಗಳನ್ನ ತೆಗೆದು ನಗುತ್ತಾ ಇದ್ರೆ ಅವನಿಗೆ ಬುದ್ಧಿ ಕಡಿಮೆ ಇದೆ ಅಂತ ಅರ್ಥ. ಸ್ವಲ್ಪ ಮಾತ್ರ ಮಂದಹಾಸವನ್ನು ಬೀರಿದ್ರೆ ಅವನು ತುಂಬಾ ಚಾಣಾಕ್ಷ, ಜಾಣ ಅಂತ ಅರ್ಥ. ತುಟಿ ಸ್ವಲ್ಪ ತೆಗೆಯಬೇಕು, ಒಳಗಡೆಯ ಹಲ್ಲು ಇದೆ ಅಂತ ಕಾಣಿಸ್ಬೇಕಷ್ಟೆ, ಬಾಯಿ ಎರಡನ್ನು ಹೀಗೆ ತೆಗೆದು ನಗಬಾರದು. ಅವರನ್ನ ಅಂಡೆ ಪಿಕ್ಕಿ ಅಂತ ಕರೀತಾರೆ. ಆದ್ರಿಂದ ಕೃಷ್ಣ ಅವರ ಬಗ್ಗೆ ಹೇಳಬೇಕಾದ್ರೆ ಮಂದಹಾಸ, ಸ್ವಲ್ಪ ಮುಗುಳ್ನೆಗೆ ಅಂತ ಅರ್ಥ. ತುಂಬಾ ಜೋರಾಗಿ ನಗಲಿಲ್ಲ ಕೃಷ್ಣ, ಸ್ವಲ್ಪ ಬಾಯಿ ತೆರೆದು ತುಟಿಯನ್ನ ಅರಳಿಸಿದ. ಈ ಮಂದಹ ಇದನ್ನ ಆಚಾರ್ಯರು ಹೇಳ್ತಾರೆ ನೋಡಿ, ದ್ವಾದಶ ಸ್ತೋತ್ರದಲ್ಲಿ ಮಂದಸ್ಮಿತಂ ಅಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯ ಆನಂದ ಪದಪ್ರದಂ. ಅಧೀಶಿತು ಗೋವಿಂದಸ್ಯ ಮಂದಸ್ಮಿತಂ ಸದಾ ಚಿಂತ್ಯಂ, ಸರ್ವಶಕ್ತನಾದ ಗೋವಿಂದನ ಮಂದಹಾಸ ಏನಿದೆ ಅದು ಉಡುಪಿ ಕೃಷ್ಣನಲ್ಲಿ ಅಥವಾ ತಿರುಪತಿಯ ವೆಂಕಟೇಶನಲ್ಲಿ ಆ ಮಂದಹಾಸ ಇದೆ. ಅದನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇದ್ರೆ ಮೋಕ್ಷವೇ ಸಿಗುತ್ತಂತೆ. ಹಾಗೆ ಮಂದಹಾಸ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಅದನ್ನ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ ಅಭಿಪ್ರಾಯವನ್ನೇ ಇಲ್ಲಿಯೂ ಕೂಡ ಹೇಳಿದ್ದಾರೆ. ಮಂದ ಮನೋಜ್ಞ ಹಾಸಂ, ಮನೋಜ್ಞ ಅಂದ್ರೆ ಮನಸ್ಸಿನಿಂದಲೇ ಆಲೋಚನೆ ಮಾಡಲಿಕ್ಕೆ ಯೋಗ್ಯವಾದ, ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುವಂತಹ ಮಂದಹಾಸದಿಂದ ಶೋಭಿತನಾದವನು ಕೃಷ್ಣ. ಶೃಂಗಾರಿಣಂ ಶಾಂಗಣ ವೀಕ್ಷಣಾಭ್ಯಾಮ್, ಒಳ್ಳೆಯ ಶೃಂಗಾರಮಯನಾದ ಅತ್ಯಂತ ಆಕರ್ಷಕಮಯವಾದ ರೂಪ ಭಗವಂತನದ್ದು. ಆಮೇಲೆ ಈಕ್ಷಣಾಭ್ಯಾಮ್ ಅಂದ್ರೆ ಶಾಂಗಣ ವೀಕ್ಷಣಾಭ್ಯಾಮ್ ಅಂತ, ಶೃಂಗಾರಮಯವಾದ ಶಾರ್ಗ ಧನುಸ್ಸಿನಂತೆ ಅವನ ಹುಬ್ಬುಗಳಿದ್ದಾವೆ. ಅಂತಹ ಕಣ್ಣೋಟದಿಂದ, ಹುಬ್ಬಿನಂತಹ ಏನು ಧನುಸ್ಸಿನಂತೆ ಕೂಡಿರುವಂತಹ ಹುಬ್ಬುಗಳಿಂದ ಕೂಡಿದ ಕಣ್ಣೋಟದಿಂದ ಮುಷ್ಣಂತ ಆಯುಂಷಿ, ಆ ರಣರಂಗದಲ್ಲಿ ನಿಂತಿರುವ ಸಮಸ್ತ ಜೀವರ ಆಯುಷ್ಯವನ್ನು ಮುಷ್ಣಂತಂ ಉಷಪ್ರಾಶನೆ ಅಂತ ಅದನ್ನ ಸೆಳಿತಾ ಇದ್ದಾನೆ, ಕುಡಿತಾ ಇದ್ದಾನೆ. ತನ್ನ ಕಡೆ ಎಲ್ಲರ ಆಯುಷ್ಯವನ್ನ ತನ್ನ ಕಣ್ಣಿನಿಂದಲೇ ಅಪಹಾರ ಮಾಡ್ತಾ ಇದ್ದಾನೆ. ತಂ ಈಕ್ಷಮಾಣಾಹ ಯೋಧಾಹ, ಇಂತಹ ಕೃಷ್ಣನ ರೂಪವನ್ನು ನೋಡ್ತಾ ಯುದ್ಧರಂಗದಲ್ಲಿ ಅನೇಕ ವೀರರು ಗತಿಂ ಯೋಗ ಜಿತಾಂ ಅವಾಪುಹು, ಯೋಗವನ್ನು ಪಡೆಯುವಂತಹ ಮಹಾಗತಿಯನ್ನ ಉತ್ತಮ ಗತಿಯನ್ನ ಪಡೆದರು. ಅಂದ್ರೆ ಏನು, ದ್ರೋಣಾಚಾರ್ಯರಿರ್ಬೋದು, ಭೀಷ್ಮಾಚಾರ್ಯರಿರ್ಬೋದು, ಪುನಃ ಪುನಃ ಆ ಕೃಷ್ಣನ ರೂಪ ಮಂದಹಾಸವನ್ನೇ ನೆನಿತಾ ನೆನಿತಾ 18 ದಿನ ಕೃಷ್ಣ ಅವರ ಪಾಲಿಗೆಲ್ಲ ಯೋಗ್ಯರ ಪಾಲಿಗೆ ಯೋಗೇಶ್ವರ್ಯನಾದ ಭಗವಂತ ತನ್ನನ್ನು ತೋರಿಸಿಕೊಳ್ತಾ ಇದ್ದಾನೆ. ಅವನನ್ನ ನೋಡಿ 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 ವೀರಕ್ಷತ್ರಿಯರಿಗೆಲ್ಲ ಯೋಗ್ಯವಾದ ಸದ್ಗತಿಯಾಯಿತು. ಇದನ್ನು ನಾವು ಗಮನಿಸಬೇಕು. ಭಾಗವತದಲ್ಲಿಯೂ ಸೂಕ್ಷ್ಮವಾಗಿ ಇದೇ ವಿಚಾರವನ್ನು ಹೇಳಿದ್ದಾರೆ, ಒಂದು ಪ್ರಮೇಯವನ್ನ ಹೇಳಿದ್ದಾರೆ. ಇಲ್ಲಿ ಕ್ಷತ್ರಿಯರಾದವರಿಗೆ ಭಗವಂತ ಕ್ಷಾತ್ರ ರೂಪದಲ್ಲಿ ನಿಂತ ರಣರಂಗದ ರೂಪವೇ ಮೋಕ್ಷಕ್ಕೆ ಹೇತುವಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೇ ಅಭಿಪ್ರಾಯದಿಂದ ಭೀಷ್ಮಾಚಾರ್ಯರು ಕೂಡ ಧೃತ ವಿಶಿಖಹತಃ ವಿಶೀರ್ಣ ಧ್ವಂಸಃ ಕ್ಷತಜ ಪರಿಪ್ಲುತಃ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮದ್ವದಾರ್ಥಂ ಸ ಭವತು ಮೇ ಭಗವಾನ್ ಉದಯ ಮುಕುಂದ ಅಂತ ಭಗವಂತ ಶಸ್ತ್ರಪಾಣಿಯಾಗಿ ಮೈತುಂಬ ನೆತ್ತರನ ಸುರಿಸಿಕೊಂಡು ನನ್ನನ್ನ ವಧಿಸಲಿಕ್ಕೆ ಬಂದಿರುವ ಕೃಷ್ಣನನ್ನ ನಾನು ಧ್ಯಾನ ಮಾಡ್ತೇನೆ ಅಂತ ಭೀಷ್ಮರು ಅಂತ್ಯಕಾಲದಲ್ಲಿ ರಣರಂಗದಲ್ಲಿ ಹೋರಾಡಿದ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಮೋಕ್ಷಕ್ಕೆ ಹೋಗಿದ್ದಾರೆ ಎನ್ನುವ ಐತಿಹ್ಯ ಭಾಗವತದಲ್ಲಿಯೂ ಇದೆ. ಇದೇ ಅಭಿಪ್ರಾಯದಲ್ಲಿ ಇಲ್ಲಿ ಹೇಳಿದ್ರು, ಯೋಧಾಗತಿಂ ಯೋಗ ಜಿತಾಮವಾಪುಹು, ಎಲ್ಲ ಯೋಧರು ಕೂಡ ಯೋಗ ಜಿತಾಂ ಅಂದ್ರೆ ಯೋಗ ಐಶ್ವರ್ಯ ಶಕ್ತಿಯನ್ನ ಪಡೆದು ಯಾವ ಮಹಾಗತಿಯನ್ನು ಹೊಂದುತ್ತಾರೆ ಅಂತಹ ಗತಿಯನ್ನೇ ಕೃಷ್ಣನ ನಿರಂತರ ನೋಡುವ ಆ ರೂಪದ ಸೊಬಗಿನಿಂದ ಹೊಂದಿದ್ರು. ವಿಶ್ವರೂಪ ಮಾತ್ರ ಅಲ್ಲ, ರಣರಂಗದಲ್ಲಿ 18 ದಿನ ಕೃಷ್ಣನ ಚೇಷ್ಟೆಗಳನ್ನೇ ನೋಡಿ ಯೋಗ್ಯತೆ ಉಳ್ಳವರು ಅದನ್ನೇ ಧ್ಯಾನ ಮಾಡ್ತಾ ತಮ್ಮ ಪ್ರಾಣವನ್ನ ಭಗವಂತನಿಗೆ ಪ್ರಧಾನವಾಗಿ ದ್ರೋಣರಂತಹ ಜ್ಞಾನಿಗಳು ಸಮರ್ಪಣೆ ಮಾಡಿದ್ರು ಅಂತ ಅರ್ಥವನ್ನು ಇಲ್ಲಿ ಚಿಂತನೆ ಮಾಡಬೇಕು. ನಂತರ 28ನೆಯ ಪದ್ಯ, ಭೀಷ್ಮ ಪ್ರತಿಜ್ಞಾನ ಅಪೀಪಲತ್ಸಃ ಭೀಷ್ಮೋಕ್ತ ಭೂಮಾ ಹೃತ ವೈಷ್ಣವಾಸ್ತ್ರ ಸ್ವಪ್ನೆ ಅರ್ಜುನಾನುಗ್ರಹ ಕೃತ್ ಸುಭದ್ರ ಶೋಕಚ್ಛಿದೀಶ ಸ್ವನಯನ್ ಸ್ವಶಂಖಂ. ಭೀಷ್ಮ ಪ್ರತಿಜ್ಞಾನ ಅಪೀಪಲತ್, ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಏನು ಅಂದ್ರೆ, ನಾನು ಶಸ್ತ್ರಧಾರಿ ಆಗುವುದೇ ಇಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದ. ಆ ಪ್ರಸಂಗದಲ್ಲಿ ಭೀಷ್ಮರೊಂದು ಪ್ರತಿಜ್ಞೆಯನ್ನು ಮಾಡಿದ್ರು, ಕೃಷ್ಣನ ಕೈಯಲ್ಲಿ ನಾನು ಚಕ್ರವನ್ನ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಈ ಪ್ರತಿಜ್ಞೆಯಿಂದ ಅವರಿಗಾಗುವ ಲಾಭ ಏನಿಲ್ಲ, ಆದರೂ ಒಂದು ಪ್ರತಿಜ್ಞೆಯನ್ನ, ನನ್ನ ಪರಾಕ್ರಮ ಅಂತಹದ್ದು, ನಾನು ಏನನ್ನೂ ಮಾಡಬಲ್ಲೆ ಅಂತ ದಿನಕ್ಕೆ 10,000 ಮಹಾರಥಿಕರ ತಲೆಯನ್ನ ಕಡಿಯುವ ತಾಕತ್ತು ಭೀಷ್ಮರ ತೋಳುಗಳಲ್ಲಿತ್ತು. ಅಂತ ಭೀಷ್ಮರು ತಮ್ಮ ಪ್ರತಿಜ್ಞೆಯನ್ನ ನೆರವೇರಿಸಿಕೊಳ್ಳಬೇಕು ಅಂತ ಕೃಷ್ಣನಿಗೆ ಆವಾಗವಾಗ ಅವಾಗವಾಗ ಬಾಣಪ್ರಯೋಗ ಮಾಡ್ತಾ ಇದ್ರು. ಒಂದು ದಿನ ಅಂತೂ 10,000 ಮಹಾರಥಿಕರ ಮೇಲೆ ಎಸೆಯುವ ಎಲ್ಲಾ ಬಾಣಗಳನ್ನ ಕೃಷ್ಣನ ಮೈ ಮೇಲೆ ಎಸಿತಾ ಇದ್ದಾರೆ. ಕೃಷ್ಣನಿಗೆ ಕ್ರೋಧ ಹುಟ್ಟಿಸಬೇಕು, ಅವನ ಕೈಗೆ ಚಕ್ರವನ್ನು ಹಿಡಿಸಬೇಕು ಅಂತ ಇವರ ಅಭಿಲಾಷೆ. ಆದರೆ ಭಗವಂತ ತನ್ನ ಸಂಕಲ್ಪಕ್ಕನುಗುಣವಾಗಿ ನಡೆದುಕೊಳ್ತಾನೆ ವಿನ ಇನ್ನೊಬ್ಬರ ಪ್ರಭಾವಗಳಿಗೆ ತುತ್ತಾಗುವುದಾಗಲಿ, ಇನ್ನೊಬ್ಬರ ಶಕ್ತಿಗಳಿಂದ ಇವನು ಖಿನ್ನನಾಗುವುದಾಗಲಿ, ಕೊನೆಗೆ ಸೋತು ಅವರಿಗೆ ಶರಣಾಗತನಾಗಿ ತನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವಂತಹ ವ್ಯಾಪಾರವಾಗಲಿ ಸರ್ವಶಕ್ತನಾದ ಭಗವಂತನಲ್ಲಿ ಇಲ್ಲ. ಕೃಷ್ಣ ಯೋಚನೆ ಮಾಡ್ತಾನೆ, ಈ ಭೀಷ್ಮ ನನ್ನ ಅಂತರಂಗ ಭಕ್ತ, ಅವನು ಪ್ರತಿಜ್ಞಾ ಮಾಡಿಕೊಂಡಿದ್ದಾನೆ ಕೃಷ್ಣನ ಕೈಲಿ ಚಕ್ರ ಹಿಡಿಸಬೇಕು ಅಂತ. ಕ್ಷತ್ರಿಯರಿಗೆ ಪ್ರತಿಜ್ಞಾ ಹಾನಿ ಮರಣಕ್ಕಿಂತ ತುಂಬಾ ದೊಡ್ಡ ದೋಷವನ್ನ ತಂದುಕೊಡುತ್ತೆ. ಹಾಗಾಗಿ ಭೀಷ್ಮನ ಪ್ರತಿಜ್ಞೆಯನ್ನ ನಾನು ಸತ್ಯ ಮಾಡಬೇಕು, ಅವನು ನನ್ನ ಭಕ್ತನಾಗಿದ್ದಾನೆ. ಇದೇ ನೋಡಿ ದೇವರ ಕರುಣೆ, ಅನಂತ ತಪ್ಪುಗಳು ತಪ್ಪು ತಪ್ಪಾಗಿ ಸಂಕಲ್ಪ ಮಾಡಿದ್ರು, ಭಗವಂತ ಆ ತಪ್ಪಾದ ಸಂಕಲ್ಪವನ್ನು ಈಡೇರಿಸಿ ಅವರಿಗೊಂದು ಪಶ್ಚಾತ್ತಾಪ ಹುಟ್ಟುವಂತೆ ಮಾಡಿ ಅವರಿಗೆ ಆಮೇಲೆ ಒಂದು ಸದ್ಗತಿಯನ್ನು ಕೊಡ್ತಾನೆ. ಭೀಷ್ಮಾಚಾರ್ಯರು ಚಕ್ರ ಹಿಡಿಸಬೇಕು ಅಂತ ಪ್ರತಿಜ್ಞೆ ಮಾಡಿದ್ರು, ಅವರಿಗೆ ಹಿಡಿಸಲಿಕ್ಕಾಗ್ಲಿಲ್ಲ, ನನ್ನಿಂದ ಹಿಡಿಸಲಿಕ್ಕಾಗ್ತಾ ಇಲ್ಲ ಅಂತ ಖಿನ್ನತೆಗೆ ತುತ್ತಾಗುವುದರ ಒಳಗಡೆ ಕೃಷ್ಣ ಚಕ್ರವನ್ನ ಧರಿಸಿದ, ಭೀಷ್ಮರ ಪ್ರತಿಜ್ಞೆಯನ್ನ ಸತ್ಯ ಮಾಡಿದ. ಅವಾಗ ಭೀಷ್ಮರ ಬಗೆಯಲ್ಲಿ ಆದ ಆನಂದ, ನನ್ನ ಇಷ್ಟು ದಿನಗಳ ಪರಾಕ್ರಮದಿಂದ ಸಾಧ್ಯವಾಗದೇ ಇದ್ದನ್ನ ಅರ್ಥ ಮಾಡಿಕೊಂಡು ಕೃಷ್ಣ ತನ್ನ ಇಚ್ಛೆಯಿಂದಲೇ ಅದರಿಂದ ಭೀಷ್ಮರೇ ಚಕ್ರ ಹಿಡಿಸಿದ್ದಲ್ಲ, ನೋಡುವವರ ಪಾಲಿಗೆ ಭೀಷ್ಮರು ಚಕ್ರ ಹಿಡಿಸಿದ್ರು ಅಂತ ಅವರ ಪ್ರತಿಜ್ಞೆಯನ್ನ ಸತ್ಯ ಮಾಡಿದ. ನನ್ನ ಭಕ್ತನ ಪ್ರತಿಜ್ಞೆ ಹುಸಿ ಆಗಬಾರದು ಅಂತ ಭಗವಂತ ತಾನೇ ಚಕ್ರವನ್ನ ಧರಿಸಿ ಭೀಷ್ಮರನ್ನ ಹೊಡೆಯುವ ಮುದ್ರೆಯಿಂದ ಮುಂದೆ ಸಾಗಿದ. ಅದರಿಂದ ಭೀಷ್ಮಾಚಾರ್ಯರು ಪ್ರತಿಜ್ಞಾಹೀನರಾಗಲಿಲ್ಲ ಅನ್ನುವ ಖ್ಯಾತಿಗೆ ಭಾಜನರಾದ್ರು. ಆದ್ರಿಂದ ಏನಾಯ್ತು, ಭೀಷ್ಮರ ಮನಸ್ಸಿನಲ್ಲಿ ಗೊತ್ತು, ನನ್ನ ಶಕ್ತಿಯಿಂದ ಕೃಷ್ಣ ಚಕ್ರ ಹಿಡಿದದ್ದಲ್ಲ, ಕೃಷ್ಣ ಸಂಕಲ್ಪದಿಂದ ತನ್ನ ಸಂಕಲ್ಪದಿಂದಲೇ ಚಕ್ರವನ್ನು ಧರಿಸಿದ ಅನ್ನುವ ಯಥಾರ್ಥ ಜ್ಞಾನ ಭೀಷ್ಮರಿಗಿತ್ತು. ಈ ಚಿಂತನೆಯನ್ನ ಭಾಗವತದಲ್ಲಿ ಭೀಷ್ಮರೇ ಕೊನೆಯ ತನಕ ಸ್ವನಿಯಮ ಅಪಹಾಯ ಮತ್ಪ್ರತಿಜ್ಞಾ ಕೃತಾಂ ಅಧಿಕರ್ತು ಚಕ್ರ ಗಜಾದಿ ರೂಢ ಅಂತ, ನನ್ನ ಪ್ರತಿಜ್ಞೆಯನ್ನ ಹುಸಿ ಮಾಡಬಾರದು ಅಂತ ಚಕ್ರವನ್ನ ಧರಿಸಿದಿ ಅನ್ನುವ ಅಭಿಪ್ರಾಯವನ್ನ ಧೃತರಥ ಚರಣ ರಥಾದ ಅವಕೃತ ಈ ರೀತಿಯಾಗಿ ಅನೇಕ ಶ್ಲೋಕಗಳಲ್ಲಿ ಭೀಷ್ಮರೇ ಹೇಳಿಕೊಂಡಿದ್ದಾರೆ. ಇದನ್ನೇ ಇಲ್ಲಿ ಹೇಳಿದರು, ಭೀಷ್ಮ ಪ್ರತಿಜ್ಞಾಂ ಅಪೀಫಲತ್, ಭೀಷ್ಮರು ಮಾಡಿದ ಪ್ರತಿಜ್ಞೆಯನ್ನ ರಕ್ಷಣೆ ಮಾಡಿದ, ಆ ಪ್ರತಿಜ್ಞೆಗೆ ಬೆಲೆಯನ್ನ ತುಂಬಿದ ಕೃಷ್ಣ. ಇನ್ನು ಅಲ್ಲಿ ಸಾಕಷ್ಟು ಚರ್ಚೆ ಇದೆ, ಭೀಷ್ಮ ಭಗವಂತ ನಾನು ಹಿಡಿಯೋದಿಲ್ಲ ಅನ್ನುವ ಮಾತಿಗೆ ಇದು ವಿರುದ್ಧವಾಯ್ತಲ್ಲ ಅಂತ. ಯಾವತ್ತು ಕೋಲ್ ತಗೊಳ್ತೇನೆ ಅಂದ್ರೆ ಹೊಡಿತೇನೆ ಎನ್ನುವ ಅರ್ಥದಲ್ಲಿ, ಹೊಡಿಲೇ ಇಲ್ಲ ಅಂದ್ರೆ ಕೋಲ್ ತಗೊಂಡು ಉಪಯೋಗ ಇಲ್ಲ. ಭಗವಂತ ಹೇಳಿದ್ದು ಹೊಡೆಯೋದಿಲ್ಲ ಅನ್ನುವ ಅರ್ಥದಲ್ಲಿ ಹಿಡಿಯೋದಿಲ್ಲ. ಮತ್ತೆ ಭಗವಂತನ ಕೈಯಲ್ಲಿ ಶಂಖಚಕ್ರಗಳು ಸ್ವರೂಪಭೂತವಾಗಿ ಯಾವಾಗಲೂ ಇದೆ, ನಾನ್ ತಗೊಳ್ಳೋದಿಲ್ಲ ಅಂದ್ರೆ ಅರ್ಥ ಏನು? ಕೈಯಲ್ಲಿ ನಿಷಿದ್ಧವಾದ ಪದಾರ್ಥವನ್ನ ಮುಟ್ಟಿದ್ರು ಅದೊಂದು ದೋಷವೇ ಆಗುತ್ತೆ. ತಗೊಳ್ಳೋದು ಯಾವ ದೃಷ್ಟಿಯಿಂದ? ತಿನ್ನುವ ದೃಷ್ಟಿಯಿಂದ ತಗೊಂಡಾಗ ದೋಷ ಆಗುತ್ತೆ, ತಿನ್ನುವ ದೃಷ್ಟಿ ಇಲ್ಲದೆ ತೆಗೆದುಕೊಂಡಾಗ ಅದು ಯಾವುದೋ ಒಂದು ಅದನ್ನ ಇನ್ನೊಂದು ಉದ್ದೇಶ ಅಲ್ಲಿ ಬೇರೆ ಇದೆ ಎಂದಾಗ ಅದು ಪ್ರಬಲವಾಗಿ ದೋಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಚಕ್ರವನ್ನ ಧರಿಸಿದ ಹೊರತು ಅದರಿಂದ ಭೀಷ್ಮಾಚಾರ್ಯರನ್ನಾಗಲಿ ಯಾರನ್ನಾಗಲಿ ತನ್ನ ಪ್ರತಿಜ್ಞೆಯನ್ನು ಮೀರಿ ಹೊಡಿಲಿಲ್ಲ. ಹಾಗಾಗಿ ನಾನು ಚಕ್ರ ಧರಿಸುವುದಿಲ್ಲ ಅಂದ್ರೆ ಚಕ್ರವನ್ನು ಹಿಡ್ಕೊಂಡು ಯಾರಿಗೂ ಹೊಡೆಯೋದಿಲ್ಲ ಅಂತ ಇಷ್ಟೇ ಅಭಿಪ್ರಾಯ ಇತ್ತು ಪರಮಾತ್ಮನಿಗೆ. ಆ ದೃಷ್ಟಿಯಿಂದ ಪರಮಾತ್ಮ ತಾನು ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡ, ಭೀಷ್ಮರ ಪ್ರತಿಜ್ಞೆಯನ್ನು ನೆರವೇರಿಸಿದ. ಅಥವಾ ಕೆಲವು ಜ್ಞಾನಿಗಳು ಹೀಗೂ ವ್ಯಾಖ್ಯಾನ ಮಾಡ್ತಾರೆ, ಅವನು ವಿಷ್ಣು ಚಕ್ರ ಹಿಡಿತೇನೆ ಅಂತ ಸುದರ್ಶನ ಚಕ್ರವನ್ನು ಧರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿತ್ತು, ಆದರೆ ಭೀಷ್ಮರ ಪ್ರತಿಜ್ಞೆಯನ್ನ ನೆರವೇರಿಸಲಿಕ್ಕೆ ಭಗವಂತ ರಥದ ಚಕ್ರವನ್ನು ಹಿಡ್ಕೊಂಡಿತ್ತು. ಹಾಗಾಗಿ ಅವರು ಸುಮ್ಮನೆ ಸಾಮಾನ್ಯವಾಗಿ ಹೇಳಿದ್ದು, ಭೀಷ್ಮರು ನೀನು ಕೈ ಚಕ್ರ ಹಿಡಿಸ್ತೇನೆ ಅಂತ, ಅದು ಯಾವ ಪಟಾಕಿ ವಿಷ್ಣು ಚಕ್ರ ಹಿಡ್ಕೊಂಡ್ರು ಅದು ಚಕ್ರವೇ ಆಗುತ್ತೆ. ಹಾಗಾಗಿ ಅವರು ಹೇಳಿದ ಪ್ರತಿಜ್ಞಾ ವಾಕ್ಯನು ಕೃಷ್ಣನ ಕೈ ಚಕ್ರ ಹಿಡಿಸ್ತೇನೆ ಅಂತ. ಆದ್ರಿಂದ ರಥದ ಚಕ್ರವನ್ನು ಹಿಡಿದುಕೊಂಡ ಏನೋ ಸಮಸ್ಯೆ ಇಲ್ಲ ಅಂತ ಕೆಲವರು ಹೀಗೂ ವ್ಯಾಖ್ಯಾನ ಮಾಡುವರಿದ್ದಾರೆ. ಆದ್ರೆ ಆ ವ್ಯಾಖ್ಯಾನ ಅಷ್ಟೊಂದು ಸ್ವರಸ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದ್ರೆ ಈಗ ನೀವು ಸೂತ್ರ ಓದಿದಿರಾ ಅಂದ್ರೆ ಬ್ರಹ್ಮಸೂತ್ರ ಓದಿದಿರಾ ಅಂತಾನೆ ಅರ್ಥ, ಗೀತೆ ಓದಿದಿರಾ ಅಂದ್ರೆ ಭಗವದ್ಗೀತೆ ಓದಿದಿರಾ ಅಂತಾನೆ ಅರ್ಥ. ನೀವು ಗೀತೆ ಓದಿದಿರಂದ್ರೆ ಓದಿದ್ದೇನೆ ನಾನು ಚಿತ್ರಗೀತೆ ಓದಿದ್ದೇನೆ ಅಂತ ಉತ್ತರ ಕೊಟ್ರೆ ಅವರಿಗೆ ಸರಿಯಾದ ಜ್ಞಾನ ಇಲ್ಲ ಅಂತ ಆಗುತ್ತೆ. ಹಾಗೆ ಭೀಷ್ಮಾಚಾರ್ಯರು ಚಕ್ರವನ್ನು ಹಿಡಿಸ್ತೇನೆ ಅಂತಂದ್ರೆ ಸುದರ್ಶನ ಚಕ್ರ ಅಂತಾನೆ ಅರ್ಥ. ಅದಕ್ಕೆ ರಥದ ಚಕ್ರ ಅಂತೆಲ್ಲ ವ್ಯಾಖ್ಯಾನ ಮಾಡಿದ್ರೆ ಅಷ್ಟು ಸ್ವರಸವಾಗೋದಿಲ್ಲ. ಮತ್ತೆ ಧೃತ ರಥ ಚರಣ ಅಂತ ಉಂಟಲ್ವಾ ಭಾಗವತದಲ್ಲಿ, ರಥದ ಚಕ್ರವನ್ನು ಹಿಡಿದುಕೊಂಡ ಅಂತ ಉಂಟಲ್ವಾ ಅಂದ್ರೆ ಅದಕ್ಕೂ ಕೂಡ ವಿಜಯಧ್ವಜ ತೀರ್ಥರಂತಹ ಜ್ಞಾನಿಗಳು ರಥಚರಣ ಅಂದ್ರೆ ಸುದರ್ಶನ ಚಕ್ರ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅವನೇನೋ ಪ್ರತಿಜ್ಞೆ ಮಾಡುವುದು, ಇವನೇನನ್ನೋ ಹಿಡ್ಕೊಳ್ಳೋದು ಅಂದಾಗ ಅವರ ಪ್ರತಿಜ್ಞೆ ಸಫಲ ಆಗಲ್ಲ. ಸುದರ್ಶನ ಚಕ್ರವನ್ನೇ ಹಿಡಿದುಕೊಂಡ, ಹೊಡಿಲಿಲ್ಲ, ಆದ್ರಿಂದ ಭೀಷ್ಮರ ಪ್ರತಿಜ್ಞೆಯನ್ನ ಉಳಿಸಿದ, ತನ್ನ ಪ್ರತಿಜ್ಞೆಯನ್ನು ಕೂಡ ಧಾರಣೆ ಮಾಡಿಕೊಂಡ ಅಂತ ಈಗ ಹೇಳಬಹುದು. ಚಕ್ರವನ್ನ ಹಿಡಿಸ್ತೇನೆ ಅಂತ ಅವನ ಹೇಳಿತ್ತು ಹೊರತು ಚಕ್ರದಿಂದ ಹೊಡಿಸ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆಯನ್ನು ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ಭಗವಂತ ಅವರ ಮಾತಿಗೆ ಬೆಲೆಯನ್ನು ತುಂಬಿದ ಅಂತ ಈಗ ಸಾಕಷ್ಟು ಒಂದೊಂದು ವಿಷಯದಲ್ಲೂ ಚರ್ಚಾಂಶಗಳಿದೆ, ತಿಳಿದುಕೊಳ್ಳೋಣ ಅಂತ ಹೇಳಿದ್ದಷ್ಟೇ. ಭೀಷ್ಮ ಪ್ರತಿಜ್ಞಾನ ಅಪೀಫಲತ್, ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ರಕ್ಷಣೆ ಮಾಡಿದ. ಸ ಭೀಷ್ಮೋಕ್ತ ಭೂಮ, ಆ ಪ್ರಸಂಗದಲ್ಲಿ ಇದೆಲ್ಲ ಸೂಕ್ಷ್ಮ ವಿಷಯಗಳು ಒಂದೊಂದು ಶ್ಲೋಕದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿದ ಅಭಿಪ್ರಾಯವನ್ನು ಕೂಡ ಬಿಡದೆ ಸಂಗ್ರಹ ಮಾಡಿದ್ದಾರೆ. ಭೀಷ್ಮಾಚಾರ್ಯರು ಭೂಮ ಅಂದ್ರೆ ಭಗವಂತನ ಅತ್ಯಂತ ಯಾವ ದೇವತೆಗಳಲ್ಲೂ ಇಲ್ಲದೆ ಇರುವಂತಹ ಗುಣಗಳನ್ನ ಭೂಮ ಅಂತ ಕರೆದಿದ್ದಾರೆ. ಭೀಷ್ಮೋಕ್ತ ಭೂಮ ಅಂದ್ರೆ ಏನು, ಭೀಷ್ಮರ ಬಾಯಿಂದ ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ, ನಿರ್ದೋಷತ್ವ, ಅವರಲ್ಲಿ ಜ್ಞಾನಾನಂದ ವಿಗ್ರಹತ್ವ ಮುಂತಾದ ಅನೇಕ ಗುಣಗಳನ್ನ ಭೀಷ್ಮಾಚಾರ್ಯರು ಸ್ತುತಿ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳಿದ್ರು ಸಹ ಅಂದ್ರೆ ಆ ಕೃಷ್ಣನು ಭೀಷ್ಮೋಕ್ತ ಭೂಮ, ಭೀಷ್ಮರಿಂದ ಹೇಳಲ್ಪಟ್ಟ ಭೂಮಾ ಗುಣವುಳ್ಳವನು, ಅದ್ಭುತವಾದ ಯಾವ ಇತರ ದೇವತೆಗಳಲ್ಲೂ ಇಲ್ಲದೆ ಇರುವ ಅತಿಶಯವಾದ ಗುಣವುಳ್ಳವನು ಅಂತ ಸ್ತೋತ್ರ ಮಾಡಲ್ಪಟ್ಟನು ಕೃಷ್ಣ. ಮುಂದಿನ ಕಥೆ ಋತ ವೈಷ್ಣವಾಸ್ತ್ರ, ವೈಷ್ಣವಾಸ್ತ್ರವನ್ನ ಭಗವಂತ ತಾನು ಕಸಿದುಕೊಂಡ. ಇದು ಯಾರದ್ದು ಕಥೆ ಅದನ್ನ ಚಿಂತನೆ ಮಾಡಬೇಕು. ವೈಷ್ಣವಾಸ್ತ್ರವನ್ನ ಎಸೆದ, ಅದೇನಾಯ್ತು, ಭಗದತ್ತ ಎಸೆದ ವೈಷ್ಣವಾಸ್ತ್ರ ಕೃಷ್ಣನ ಕೊರಳಿಗೆ ಮಾಲೆಯಾಯಿತು ಅಂತ. ಈ ವೈಷ್ಣವಾಸ್ತ್ರ ಎಲ್ಲಿಂದ ಬಂದಿತ್ತು, ಇದರ ಕಥೆ ಏನು, ಇದು ಎಲ್ಲವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬೇಕಾಗಿದೆ. ಭಗದತ್ತ ಮೂಲತಃ ಕುಬೇರ, ಆ ನರಕಾಸುರನ ಮಗ. ನರಕಾಸುರ ಕುಬೇರನ ಕುಬೇರನೇ ಭಗದತ್ತ. ವಾಸ್ತವಿಕವಾಗಿ ದೇವರಿಗೆ ಇವನು ಮೊಮ್ಮಗ ಆಗಬೇಕು. ಭಗದತ್ತ ನರಕಾಸುರನ ಮಗ, ನರಕಾಸುರ ವರಾಹ ರೂಪಿಯಾದ ಭಗವಂತನ ಮಗ. ವರಾಹ ರೂಪದಲ್ಲಿ ಭಗವಂತ ತನ್ನದ್ದೇ ಆದ ಅಸ್ತ್ರವನ್ನ ಆ ನರಕಾಸುರನಿಗೆ ಕೊಟ್ಟಿದ್ದ. ಈ ಅಸ್ತ್ರ ಎಲ್ಲಿಯ ತನಕ ನಿನಗಿರುತ್ತೋ ಅಲ್ಲಿಯ ತನಕ ನನ್ನನ್ನ ಬಿಟ್ಟು ಅನ್ಯರಿಂದ ನಿನಗೆ ಮರಣ ಇಲ್ಲ ಅಂತ ಹೇಳಿದ್ದ. ನರಕಾಸುರನನ್ನ ಈಗಾಗಲೇ ಕೃಷ್ಣ ಸಂಹಾರ ಮಾಡಿದ್ದಾನೆ. ಇನ್ನು ಅವನ ಮಗನಾಗಿರುವಂತಹ ಭಗದತ್ತ ಕೃಷ್ಣ ನರಕಾಸುರನಿಗೆ ಕೊಟ್ಟಿರುವಂತಹ ವೈಷ್ಣವಾಸ್ತ್ರವನ್ನ ತಾನು ಸ್ವೀಕಾರ ಮಾಡಿಕೊಂಡು ಯುದ್ಧಕ್ಕೆ ಬಂದಿದ್ದ. ಈ ಸಂದರ್ಭದಲ್ಲಿ ಯುದ್ಧ ತುಂಬಾ ಪ್ರಬಲವಾಗಿ ನಡೆದಾಗ ಎಲ್ಲವೂ ಕೃಷ್ಣನಿಂದ ನಡೀತಾ ಇದೆ, ಇಷ್ಟು ಭಯಂಕರವಾದ ಯುದ್ಧ ಅನ್ನುವ ಕ್ರೋಧದಿಂದ ಒಂದು ಅಂಕುಶದಲ್ಲಿ ವೈಷ್ಣವಾಸ್ತ್ರ, ಅಸ್ತ್ರ ಅನ್ನೋದು ಶಸ್ತ್ರ ಅಂದ್ರೆ ಅದಕ್ಕೊಂದು ಆಕಾರ ಇದೆ, ಅದನ್ನ ಎಸೆದ್ರೆ ಅದೇ ಆಯುಧವಾಗುತ್ತೆ. ಅಸ್ತ್ರ ಬೇರೆ ಶಸ್ತ್ರ ಬೇರೆ, ಅಸ್ತ್ರವನ್ನ ಯಾವುದ್ರಲ್ಲಿಯೂ ಹುಲ್ಲು ಕಡ್ಡಿಯಲ್ಲೂ ಆವಾಹನೆ ಮಾಡಬಹುದು. ಹಾಗಾಗಿ ಒಂದು ಅಂಕುಶದಲ್ಲಿ ವೈಷ್ಣವಾಸ್ತ್ರವನ್ನ ಆವಾಹನೆ ಮಾಡಿ ಭಗದತ್ತ ಕೃಷ್ಣನ ಎದೆಗೆ ಎಸಿತಾನೆ. ಎಸೆದ್ರೆ ಅವನದ್ದೇ ಅಸ್ತ್ರ ಅವನಿಗೆ ಖಾಸಿ ಪಡಿಸಲಿಲ್ಲ. ಆದ್ರೆ ಎಲ್ಲಾ ದೇವತೆಗಳು ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ. ರುದ್ರದೇವರ ಪಿನಾಕ ಧನಸ್ಸು ರುದ್ರದೇವರ ತಲೆಯನ್ನ ಕಡಿದು ಹಾಕಿದೆ. ನಮ್ಮ ಕೈಯಲ್ಲಿರುವಂತಹ ಚೂರಿ ನಮ್ಮ ಬೆರಳನ್ನ ತುಂಡು ಮಾಡುತ್ತೆ, ನಮ್ಮ ನಮ್ಮ ಆಯುಧಗಳೇ ನಮಗೆ ಹಾನಿಯನ್ನು ಮಾಡುತ್ತೆ. ಆದ್ರೆ ಭಗವಂತನ ಬಳಿ ಇರುವಂತಹ ಯಾವ ಅಸ್ತ್ರಗಳು ಭಗವಂತನಿಗೆ ಹಾನಿಯನ್ನುಂಟು ಮಾಡಲ್ಲ. ಕಾರಣ, ಭಗವಂತನ ಬಳಿ ಇರುವ ಎಲ್ಲಾ ಅಸ್ತ್ರಗಳಿಗೂ ಅಭಿಮಾನಿಯಾಗಿ ದುರ್ಗಾದೇವಿ ಇದ್ದಾಳೆ. ಅವಳು ಭಗವಂತನ ಸೇವಕಳೇ ಹೊರತು ಮಾರಕಳಲ್ಲ. ಹಾಗಾಗಿ ಭಗದತ್ತ ಅರ್ಥಾತ್ ಕುಬೇರ ಅರ್ಥಾತ್ ನರಕಾಸುರನ ಮಗ, ಅವನು ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಎದೆಗೆ ಅದನ್ನ ಒಂದು ವೈಜಯಂತಿ ಮಾಲೆಯನ್ನಾಗಿ ಭಗವಂತ ಸ್ವೀಕಾರ ಮಾಡಿದ. ಅದನ್ನೇ ಹೃತ ವೈಷ್ಣವಾಸ್ತ್ರ, ಭಗದತ್ತನ ಬಳಿ ಇರುವಂತಹ ವೈಷ್ಣವಾಸ್ತ್ರ. ಒಂದು ವೇಳೆ ಅದು ಅರ್ಜುನನ ಮೇಲೆ ಬಿದ್ದಿದ್ರೆ ಪ್ರಾಣಹಾನಿ ಆಗ್ತಾ ಇತ್ತು, ಅಥವಾ ಅದನ್ನ ಭೀಮನ ಮೇಲೆ ಎಸೆದ್ರು ತುಂಬಾ ಭಯಂಕರ ಪ್ರಕೃತಿ ವಿಕಾರಗಳಾಗ್ತಾ ಇತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಭಗವಂತ ತಾನೇ ಎದೆಯನ್ನ ಕೊಟ್ಟು ಅರ್ಜುನಾದಿಗಳನ್ನ ರಕ್ಷಣೆ ಮಾಡಬೇಕು ಅನ್ನುವ ಕರುಣೆಯಿಂದ ಆ ವೈಷ್ಣವಾಸ್ತ್ರವನ್ನ ಸ್ವೀಕಾರ ಮಾಡಿದ ಅಂತ ಅರ್ಥ. ಅದಾದ ಮೇಲೆ ಸ್ವಪ್ನೆ ಅರ್ಜುನಾನುಗ್ರಹ ಕೃತ, ಸ್ವಪ್ನದಲ್ಲಿ ಅರ್ಜುನನಿಗೆ ಅನುಗ್ರಹ ಮಾಡಿದ. ಏನ್ ಸ್ವಪ್ನದಲ್ಲಿ ಅನುಗ್ರಹ ಮಾಡಿದ, ನಿವಾತ ಕವಚರನ್ನೆಲ್ಲ ಸಂಹಾರ ಮಾಡಿ ಅರ್ಜುನ ಬಂದ. ಯುದ್ಧ ಭೂಮಿಯಲ್ಲೇ ನಡೆದ ಘಟನೆ ಇದು. ಆ ಪ್ರಸಂಗದಲ್ಲಿ ಸಾಯಂಕಾಲ ರಾತ್ರಿ ಬರ್ತಾ ಇದ್ದಾನೆ, ನಿವಾತ ಕವಚರನ ಸಂಹಾರ ಮಾಡಿದ ಗರ್ವದಿಂದ ಅರ್ಜುನ ಬರ್ತಾ ಇದ್ದಾನೆ. ಅಂತಹ ಪ್ರಸಂಗದಲ್ಲಿ ಅವನಿಗೆ ಅಶುಭವಾದ ವಾರ್ತೆ ಕೇಳಿಸಿತು. ಅರ್ಜುನ, ನಿನ್ನ ಮಗನಾದ ಅಭಿಮನ್ಯುವನ್ನ ಜಯದ್ರಥ, ಕರ್ಣ, ಪುರಿಶ್ರವ ಮೊದಲಾದವರೆಲ್ಲ ಕುಹಕದಿಂದ ಸಂಹಾರ ಮಾಡಿದ್ದಾರೆ. ಈ ವಾರ್ತೆಯನ್ನು ಕೇಳಿದ ಕೂಡಲೇ ಅರ್ಜುನನಿಗೆ ಆ ದುಃಖವನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಮುಖ್ಯ ರುವಾರಿಯಾದ ಸೈಂಧವ ಜಯದ್ರಥನ ಶಿರವನ್ನ ನಾಳೆ ಸೂರ್ಯ ಅಸ್ತಮಾನ ಆಗುವುದರ ಒಳಗಡೆ ನಾನು ಕಡಿತೇನೆ, ಅವನನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ ಅಂದ್ರೆ ನಾನೇ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಇಂಥ ಒಂದು ಭೀಕರವಾದ ಪ್ರತಿಜ್ಞೆಯನ್ನ ಅರ್ಜುನ ಮಾಡಿದ. ಆದರೆ ವಾಸ್ತವ ರೀತಿಯಲ್ಲಿ ಜಯದ್ರಥನನ್ನ ಅಷ್ಟು ಸುಲಭವಾಗಿ ಸಂಹಾರ ಮಾಡುವಂತಹ ವ್ಯವಸ್ಥೆ ಅರ್ಜುನನಲ್ಲಿ ಇರಲಿಲ್ಲ. ಅವನು ಪ್ರತಿಜ್ಞೆಯನ್ನು ಮಾಡಿ ರಾತ್ರಿ ಮಲಗಿದಾಗ ಅಂಶಭೂತನಾದ ಅರ್ಜುನನನ್ನು ಒಂದು ರೂಪದಲ್ಲಿ ವಿಶ್ರಾಂತಿ ಸಿಗಬೇಕು. ನಾಳೆ ಯುದ್ಧ ಮಾಡಬೇಕಂದ್ರೆ ಅವನಿಗೊಂದು ಡ್ರೈವಿಂಗ್ ಮಾಡೋರಿಗೆ ರಾತ್ರಿ ನಿದ್ದೆ ಆಗ್ಬೇಕು, ಇಲ್ಲಾಂದ್ರೆ ತೂಕಡಿಸಿ ಎಲ್ಲೋ ಗುದ್ದುತ್ತಾರೆ. ಹಾಗೆ ಸರಿಯಾದ ಅಸ್ತ್ರಗಳ ಪಾಠವಕ್ಕೆ ಅವನ ದೇಹಕ್ಕೊಂದು ವಿಶ್ರಾಂತಿ ಬೇಕು. ಒಂದು ರೂಪದಿಂದ ಅರ್ಜುನನನ್ನ ಮಲಗಿಸಿದ, ಮತ್ತೊಂದು ರೂಪದಿಂದ ಅಂಶ ರೂಪದಿಂದ ಕೃಷ್ಣ ಆ ಶಿವನ ಬಳಿ ಕರೆದುಕೊಂಡು ಹೋಗಿ ಪಾಶುಪತಾಸ್ತ್ರ ಅರ್ಥಾತ್ ಅದೊಂದು ಬ್ರಹ್ಮಾಸ್ತ್ರವೇ ಇದು ಅಂತ ವಿದ್ಯೆಯನ್ನ ಶಿವನ ಮೂಲಕ ಅರ್ಜುನನಿಗೆ ಉಪದೇಶ ಮಾಡಿಸಿದ. ಇಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ, ಸರ್ವಶಕ್ತನಾದ ಭಗವಂತನೇ ಆ ವಿದ್ಯೆಯನ್ನು ಕೊಡಿಸುವುದಾಗಿತ್ತು, ಇವನು ಕೂಡ ನಿದ್ರೆ ಬಿಟ್ಟು ಅಲ್ಲಿ ತನಕೆಲ್ಲ ಯಾಕೆ ಹೋದ? ದೇವರಿಗೆ ನಿದ್ರೆ ಇಲ್ಲ, ಅಲ್ಲಿಯ ತನಕೆಲ್ಲ ಶ್ರಮ ಪಟ್ಟು ಕೈಲಾಸಕ್ಕೆ ಹೋಗಿ ವಿದ್ಯೆಯನ್ನು ಯಾಕೆ ಕೊಡಿಸಿದ ಅನ್ನುವ ಪ್ರಶ್ನೆಗಳು ಬರುತ್ತೆ. ಅದಕ್ಕೂ ಆಚಾರ್ಯರು ನಿರ್ಣಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನು ಅಂದ್ರೆ, ಯಾವತ್ತೂ ಕೂಡ ನಮಗೆ ವಿದ್ಯೆ ಬರಬೇಕು ಅಂತಾದ್ರೆ ನಮಗೆ ನಿಯತರಾದ ಗುರುಗಳಿಂದ ಉಪದೇಶವನ್ನ ಪಡೆಯಬೇಕು. ಗುರುಗಳ ಉಪದೇಶವಿಲ್ಲದೆ ವಿದ್ಯೆ ಬಲಿಯುವುದಿಲ್ಲ. ಇದನ್ನ ಕೃಷ್ಣನೂ ಕೂಡ ಸಾಂದೀಪಿನಿಗಳಲ್ಲಿ ಪಾಠ ಕಲಿತ, ವಿಶ್ವಾಮಿತ್ರರಲ್ಲಿ ರಾಮನಾಗಿ ಪಾಠ ಕಲಿತ, ಒಂದು ಗುರುವನ್ನ ಆಶ್ರಯಿಸಿ, ಅದರಲ್ಲಿಯೂ ಕೂಡ ಇಂದ್ರದೇವರಿಗೆ ಅರ್ಜುನ, ಇಂದ್ರದೇವ ಇಂದ್ರದೇವರಿಗೆ ನಿಯತ ಗುರು ಶಿವಪಾರ್ವತಿಯರು. ಹಾಗಾಗಿ ತನ್ನ ಗುರುವಾದ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಅಹಂ ತಿಥಿ ವಿಜ್ಞಾಪನಾಯ ಜಗತಾಂ, ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ನಮ್ಮ ಗುರುಗಳ ದ್ವಾರವೇ ವಿದ್ಯೆಯನ್ನು ಪಡೆದಾಗ ಭಗವಂತ ಅಲ್ಲಿ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಜಗತ್ತಿಗೆ ಒಂದು ಲೋಕ ನೀತಿಯನ್ನು ತೋರಿಸಬೇಕಾಗಿದೆ. ಹಾಗಾಗಿ ಸರ್ವಶಕ್ತನಾಗಿರುವಂತಹ ಕೃಷ್ಣ ಆ ಅರ್ಜುನನನ್ನು ಅಂಶರೂಪದಿಂದ ಕರೆದುಕೊಂಡು ಹೋಗಿ ಪಾಶುಪತಾಸ್ತ್ರ ವಿದ್ಯೆಯನ್ನು ಕೊಡಿಸಿದ. ಜಯದ್ರಥನ ವಧೆಗೆ ಬೇಕಾಗುವಂತಹ ವಿದ್ಯೆಯನ್ನ ರಾತ್ರಿ ಕೆಲವೊಮ್ಮೆ ಬ್ಯಾಟ್ರಿ ವೀಕಾದಾಗ ಮೊಬೈಲ್ ಚಾರ್ಜರ್ ಮೊಬೈಲ್ ಸಿಕ್ಕಿಸಿ ಇಡ್ತೇವೆ, ಬೆಳಿಗ್ಗೆ ಆಗೋಷ್ಟರೊಳಗಡೆ ಫುಲ್ ಚಾರ್ಜ್ ಆಗಿರುತ್ತೆ. ಹಾಗೆ ಭಗವಂತ ಈ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆಯನ್ನು ಮಾಡಿದ. ರಾತ್ರಿ ಮಲಗಿ ಬೆಳಿಗ್ಗೆ ಏಳುವುದರೊಳಗಡೆ ಒಂದು ಅರ್ಜುನ ದೇಹಕ್ಕೆ ವಿಶ್ರಾಂತಿ ಆಗಿದೆ, ಇನ್ನೊಂದು ಜಯದ್ರಥನ ವಧೆಗೆ ಬೇಕಾಗಿರುವಂತಹ ಬತ್ತಳಿಕೆ ಬಾಣ ಶಕ್ತಿ ಸಾಮರ್ಥ್ಯಗಳು ತಯಾರಾಗಿದೆ. ಇಂಥ ಒಂದು ಅದ್ಭುತವಾದ ಅನುಗ್ರಹವನ್ನ ಭಗವಂತ ಮಾಡಿದ. ಸ್ವಪ್ನೆ ಅರ್ಜುನ ಅನುಗ್ರಹ ಕೃತ್, ಸ್ವಪ್ನದಲ್ಲಿ ಅರ್ಜುನನಿಗೆ ಅನುಗ್ರಹವನ್ನ ಕೃತ್ ಅಂದ್ರೆ ಮಾಡಿದ ಕೃಷ್ಣ. ಸುಭದ್ರಾಶೋಕ ಚಿತ್, ಸುಭದ್ರೆಗೆ ಎರಡು ದುಃಖ. ಈಗ ನಿನ್ನೆ ದಿವಸ ಒಂದು ದುಃಖ ಇತ್ತು, ಮರು ದಿವಸ ಎರಡು ದುಃಖ. ಒಂದು ಅಭಿಮನ್ಯು ಸತ್ತಿದ್ದಾನೆ ಅಂತ ಸುಭದ್ರೆಗೆ ದುಃಖ, ಮತ್ತೊಂದು ಅವನು ಮಲಗಿದ್ದಾನೆ, ಅವನು ಜಯದ್ರಥನನ್ನ ವಧೆ ಮಾಡ್ತಾನೆ ಅಂತ ಗಂಡ ಮಲಗಿದ್ದಾನೆ. ರಾತ್ರಿ ಹೋಗಿ ಕೃಷ್ಣ ಉಪದೇಶ ಮಾಡಿದ್ದು ಸುಭದ್ರೆಗೆ ಗೊತ್ತಿಲ್ಲ. ಹಾಗಾಗಿ ಆ ಜಯದ್ರಥನಿಗೆ ಏನೆಲ್ಲ ವರಗಳಿದೆ, ಅವನನ್ನ ಸಂಹಾರ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಇವನು ಪ್ರತಿಜ್ಞೆ ಬೇರೆ ಮಾಡಿದ್ದಾನೆ. ಅಂದ್ರೆ ಸುಭದ್ರೆಗೆ ಯಾವ ರೀತಿ ದುಃಖ, ಹಿಂದೆ ನನ್ನ ಹಿಂದಿನ ದಿನ ನನ್ನ ಮಗ ಸತ್ತ, ಇವತ್ತು ಆ ದ್ರೋಣ ಅನೇಕ ಸೇನೆಯವರೆಲ್ಲ ಸೇರಿ ಒಟ್ಟಾಗಿ ಜಯದ್ರಥನನ್ನ ವಧೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಇವತ್ ನನ್ನ ಗಂಡ ಸಾಯ್ತಾನೆ. ಎಂತ ಭಯಂಕರವಾದ ದುಃಖ ನನಗೆ ಒದಗಿ ಬಂತು, ಕೃಷ್ಣನನ್ನ ಸಹೋದರ ನನ್ನ ದುಃಖವನ್ನ ಪರಿಹಾರ ಮಾಡಬಾರದ ಅಂತ ತುಂಬಾ ಕಣ್ಣೀರಿಟ್ಟಾಗ ಕೃಷ್ಣ ಹೇಳ್ತಾನೆ, ಎಲ್ಲ ವ್ಯವಸ್ಥೆ ಆಗಿದೆ, ನೀನ್ ದುಃಖ ಪಡಬೇಡ, ನಿನ್ನ ಗಂಡನಿಗೆ ಯಾವ ಹಾನಿಯಾಗದೆ ಇರುವ ಹಾಗೆ ನಾನು ರಕ್ಷಣೆ ಮಾಡ್ತೇನೆ ಅಂತ ನನ್ನ ತಂಗಿಯ ಗಂಡ ಭಾವ ಅಂತಹ ಒಂದು ಅದ್ಭುತವಾದ ವ್ಯಾಪಾರ ನಾನು ಮಾಡ್ತೇನೆ ಅಂತ ಎಲ್ಲಾ ರೀತಿಯಾಗಿ ಸುಭದ್ರೆಗೆ. ಅಂದ್ರೆ ನೋಡಿ, ಕೃಷ್ಣನ ವ್ಯಾಪಾರ, ಒಂದು ಹೆಣ್ಣು ಯಾವ ಯಾವ ಯುದ್ಧರಂಗದಲ್ಲಿ ಎಷ್ಟು ಜನ ಹೆಣ್ಮಕ್ಕಳು ದುಃಖ ಪಟ್ಟಿದ್ದಾರೆ, ಭಕ್ತರಾದ ಯಾವುದೇ ವ್ಯಕ್ತಿಗಳಿರಲಿ, ಅದು ಹೆಣ್ಣು ಗಂಡು ಒಂದು ಪ್ರಾಣಿಯೋ, ಒಂದು ಹೇಳ್ತಾರೆ ಆ ಕುದುರೆ ಅಡೆತಡೆಗಳಿಗೆ ಬಾಯಾರಿಕೆ ಆದ್ರೆ ಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಅಭೇದ್ಯವಾದ ಒಂದು ವ್ಯವಸ್ಥೆ ಮಾಡಿ ಕುದುರೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಸೀದಾ ಅರ್ಜುನ ಅಳ್ತಾ ಇದ್ದಾನೆ, ಏ ಎಲ್ಲ ಬಂದು ಅಟ್ಯಾಕ್ ಮಾಡಿದ ನಾನು ಹೊಡೆದಾಕ್ ಬಿಡ್ತಾರೆ, ಅದ್ ಹೇಗ್ ಹೊಡಿತಾರೆ ನನ್ನ ಸಂಕಲ್ಪ ಇಲ್ಲದೆ ಅಂತ ಮಧ್ಯದಲ್ಲಿ ಕರ್ಕೊಂಡು ಕುದುರೆಗಳಿಗೆ ನೀರು ಕುಡಿಸ್ತಾನೆ ದೇವರು. ಅಂದ್ರೆ ಭಗವಂತನಿಗೆ ಭಕ್ತಿ ಅನ್ನೋದು ಮಾಧ್ಯಮ ವಿನ ಅವ್ ಯಾವ ಜಾತಿಯಲ್ಲಿ ಹುಟ್ಟಿದ್ದಾರೆ, ಯಾವ ಲಿಂಗದಲ್ಲಿ ಹುಟ್ಟಿದ್ದಾರೆ, ಯಾವ ಪ್ರಾಣಿಗಳ ಮನುಷ್ಯರ ಅವರ ಭಾವ ಇದಕ್ಕೆ ಬೆಲೆಯನ್ನು ತುಂಬುವನು ಭಗವಂತ ಅನ್ಲಿಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಲ್ಲುವ ಕಥೆ. ಸುಭದ್ರ ಶೋಕ ಚಿತ್, ಸುಭದ್ರೆಯ ದುಃಖವನ್ನ ಚಿತ್ ಅಂದ್ರೆ ಪರಿಹರಿಸಿದ, ನಾಶಪಡಿಸಿದ ಕೃಷ್ಣ. ಈಶ ಸ್ವನಯನ್ ಸ್ವಶಂಖಂ, ಅವಳ ದುಃಖವನ್ನೆಲ್ಲ ಪರಿಹಾರ ಮಾಡಿ ಪಾಂಚಜನ್ಯ ಶಂಖನಿಂದ ಶತ್ರುಗಳ ಜಂಘಾಬಲವನ್ನ ಉಡುಗಿ ಹೋಗುವಂತೆ ಮಾಡಿದ, ಶತ್ರುಗಳಿಗೆಲ್ಲ ಭಯ ಹುಟ್ಟಿಸಿದ ಕೃಷ್ಣ ಅಂತ ಈ ಪದ್ಯದಲ್ಲಿ ಭೀಷ್ಮ ಪ್ರತಿಜ್ಞಾನಂ ಅಪೀಬಲತ್ ಸ ಭೀಷ್ಮೋಕ್ತ ಭೂಮ ಕೃತ ವೈಷ್ಣವಾಸ್ತ್ರ. ಅಲ್ಲಿ ಭೀಷ್ಮೋಕ್ತ ಭೂಮ ಅಂದ್ರೆ ಭೀಷ್ಮರಿಂದ ಹೊಗಳಿಸಿಕೊಂಡ ಅಂತ ಆ ಕಥೆ. ಕೃತ ವೈಷ್ಣವಾಸ್ತ್ರ ಅಂದ್ರೆ ಭಗದತ್ತನ ವೈಷ್ಣವಾಸ್ತ್ರವನ್ನ ಸ್ವೀಕಾರ ಮಾಡಿದ ಅನ್ನುವ ಕಥೆ. ಸ್ವಪ್ನೆ ಅರ್ಜುನ ಅನುಗ್ರಹ ಕೃತ ಅನ್ನೋದ್ರಿಂದ ಪಾಶುಪತಾಸ್ತ್ರ ಲಾಭವನ್ನು ಕೊಟ್ಟ ಕಥೆ. ಸುಭದ್ರ ಶೋಕ ಚಿತ್, ಈಶಃ ಸ್ವನಯನ್ ಸ್ವಶಂಖಂ, ತನ್ನ ಶಂಖವನ್ನ ಸ್ವನಯನ್ ಅಂದ್ರೆ ಶಬ್ದ ಮಾಡ್ತಾ ಎಲ್ಲ ಹರಿಗಳಿಗೆ ಭಯವನ್ನ ಹುಟ್ಟಿಸಿದ ಅಂತ ಈ ಪದ್ಯದ ಅಭಿಪ್ರಾಯ. ಇನ್ ಇಪ್ಪತ್ತೊಂಬತ್ತನೆಯ ಪದ್ಯ. ಶೈನೇಯ ಪೋವಾಸ ವಿನಾ ಜಘಾನ ಜಯದ್ರಥಂ ನೀತಿ ನಿವಾರಿತಾಸ್ತ್ರ ದ್ರೋಣೇಶು ಬದ್ಧಾರ್ಜುನ ವೀರ್ಯಕಾರಿ ರಾಜೇಂದ್ರ ಸೂನೋ ಸವಿರೋಧಮಾಸ್ಯತ್. ಶೈನೇಯ ಪಹ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಶಿನಿಯ ಮೊಮ್ಮಗನಾದ ಯುಯುಧಾನನಿಗೆ ಮತ್ತೊಂದು ಹೆಸರು ಸಾತ್ವಿಕಿ ಅಂತ ಅರ್ಥ. ಇವನು ಶೈನೇಯ ಅಂತ ಕರೆಸಿಕೊಳ್ತಾನೆ ಸಾತ್ವಿಕಿ. ಆ ಸಾತ್ವಿಕಿಯನ್ನ ಭೂರಿಶ್ರವ ಬಂದು ಸಂಹಾರ ಮಾಡಲಿಕ್ಕೆ ಹೊರಟ, ಅವನನ್ನ ಕೃಷ್ಣ ಕಾಪಾಡಿದ ಅಂತ ಕಥೆಯನ್ನು ಹೇಳಿದ್ದಾರೆ. ಇದೇನು ಅಂತ ಸ್ವಲ್ಪ ಕಥೆಯನ್ನ ನಿರಂತರ ಕೇಳಿದವರಿಗೆ ನೆನಪಿರಬಹುದು, ಇದನ್ನಿದ್ರೆ ಸ್ವಲ್ಪ ಅರ್ಥವಾಗದೆ ಇರುವ ಕಥೆ. ಅದನ್ನ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ದೇವಕಿಯ ಸ್ವಯಂವರದಲ್ಲಿ ಶಿನಿ ಅಂತ ಒಬ್ಬ ರಾಜ, ಅವನು ಎಲ್ಲಾ ರಾಜರನ್ನ ಗೆದ್ದು ವಸುದೇವನಿಗಾಗಿ ದೇವಕಿಯನ್ನ ರಥದಲ್ಲಿ ಕೂರಿಸಿಕೊಂಡು ಬರ್ತಾ ಇದ್ದ. ಇದೊಂದು ಕಥೆ. ದೇವಕಿಯನ್ನ ಕಂಸ ದಿಬ್ಬಣ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ ಅಂತ ಅದು ನಂತರದ ಕಥೆ. ಇದು ಮೊದಲನೇ ಕಥೆ. ದೇವಕಿಯ ಸ್ವಯಂವರವನ್ನ ದೇವಕ ಏರ್ಪಡಿಸಿದ್ದ, ಅನೇಕ ರಾಜರುಗಳು ಬಂದಿದ್ರು. ಅವಾಗ ಒಬ್ಬ ಪ್ರಾಮಾಣಿಕನಾದ ಶಿನಿ ಅನ್ನುವ ರಾಜ ತನಗಾಗಿ ಅಲ್ಲ ವಸುದೇವನಿಗಾಗಿ ಅಂತ ಈ ದೇವಕಿಯನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟಿದ್ದ. ಆ ಸಂದರ್ಭದಲ್ಲಿ ಸೋಮದತ್ತ ಅವನನ್ನ ತಡೆದ, ಶಿನಿಯನ್ನ ಸೋಮದತ್ತ ತಡೆದ. ಆ ಸಂದರ್ಭದಲ್ಲಿ ಸೋಮದತ್ತನನ್ನ ನೆಲದ ಮೇಲೆ ಕೆಡವಿ, ಈ ಶಿನಿ ತನ್ನ ಪರಾಕ್ರಮದಿಂದ ನೆಲದ ಮೇಲೆ ಕೆಡವಿ ಅವನ ಕೂದಲನ್ನ ಹಿಡಿದು ದರ 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 ಎಳೆದ, ಕಾಲಿನಿಂದ ಒತ್ತು ಅವನಿಗೆ ಹೇಳ್ತಾನೆ, ಮಗನೇ ಬದುಕಿಕೋ, ಬಿಟ್ಟಿದೆ ನಿನ್ನ ಇಲ್ಲಾದ್ರೆ ಕುಟ್ಟಿ ಸಂಹಾರ ಮಾಡ್ತೇನೆ ಅಂತ ಅವನಿಗೆ ತುಂಬಾ ಗರ್ವದಿಂದ ಮಾತುಗಳನ್ನ ಆಡಿದ. ಆ ಶಿನಿಯಿಂದ ಪೆಟ್ಟು ತಿಂದ ಸೋಮದತ್ತ ಇದಾನಲ್ಲ, ಅವನು ಈ ಶಿನಿಯ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಶಿವನನ್ನ ಆರಾಧನೆ ಮಾಡಿ ಭೂರಿಶ್ರವ ಅಂತ ಒಬ್ಬ ಮಗನನ್ನ ಪಡೆದ. ಅವನು ಶಿನಿಯನ್ನ ಇದೇ ಕ್ರಮದಲ್ಲಿ ನನ್ನ ಜುಟ್ಟನ್ನ ಹೇಗೆ ಹಿಡಿದ, ನನ್ನ ಕಾಲಿನಿಂದ ಹೇಗೆ ಒತ್ತ, ಈ ತರ ಮಾಡುವ ಶಕ್ತಿ ನನಗಿಲ್ಲ, ರುದ್ರನ ವರದಿಂದ ನನ್ನ ಮಗನಿಗೆ ಬರಲಿ ಅಂತ ಕೇಳಿಕೊಂಡ. ಭೂರಿಶ್ರವನನ್ನ ಪಡೆದಿದ್ದ. ಆ ಭೂರಿಶ್ರವಸ್ಸು ಈ ನಿಮಿತ್ತದಂದ್ರೆ ಹುಟ್ಟಿದವನು. ಆದ್ರೆ ಈ ಭೂರಿಶ್ರವಸ್ಸನಿಗೆ ಶಿನಿಯ ಮೇಲೆ ಆ ರೀತಿಯಾದ ವೈರವನ್ನ ತೀರಿಸಿಕೊಳ್ಳಿಕ್ ಆಗಲಿಲ್ಲ. ಶಿನಿಯ ಮೊಮ್ಮಗ ಯಾರು, ಇವನು ಸಾತ್ವಿಕಿ. ಆ ಸಾತ್ವಿಕಿ ಇದ್ದ ಆ ವೈರವನ್ನ, ಅವನ ಮೇಲೆ ಮಾಡಬೇಕಾದ ವೈರವನ್ನ ಇವನಲ್ಲಿ ತೀರಿಸಿಕೊಳ್ಳೋಣ ಅಂತ ಏನ್ ಮಾಡಿದ, ಶಿನಿಯ ಮೊಮ್ಮಗನಾಗಿರುವಂತಹ ಸಾತ್ವಿಕಿಯಲ್ಲಿ ಈ ಭೂರಿಶ್ರವನಿಗೆ ವೈರ ಇತ್ತು. ಆದ್ರಿಂದ ಸಾತ್ವಿಕಿಯನ್ನ ನೆಲದ ಮೇಲೆ ಬೀಳಿಸಿದ, ಜುಟ್ಟನ್ನೆಲ್ಲ ಹಿಡಿದು ಅದ್ದಾಡಿಸಿದ, ಎದೆಗೆ ಒದ್ದ. ಆದರೆ ಒಂದು ತಿಳ್ಕೊಳ್ಳಿ, ಭೂರಿಶ್ರವಸ್ಸಿಗೆ ರುದ್ರದೇವರ ವರ ಇದ್ರೂ ಕೂಡ ಸಾತ್ವಿಕಿಯನ್ನ ಸಂಹಾರ ಮಾಡುವ ಸಾಮರ್ಥ್ಯ ಇರಲಿಲ್ಲ. ಯಾಕೆ ಅಂದ್ರೆ ಕೃಷ್ಣನ ವಿಶೇಷವಾದ ರಕ್ಷಾ ಕವಚ ಸಾತ್ವಿಕಿಗೆ ಇತ್ತು. ಸಾತ್ಯಕಿಯ ಮೇಲೆ ಕೃಷ್ಣನಿಗೆ ಎಲ್ಲಿಲ್ಲದ ಪ್ರೀತಿ. ಅರ್ಜುನನ ಪರಮ ಭಂಟ ಸಾತ್ಯಕಿ, ಅವನ ಪರಾಕ್ರಮ ಅತ್ಯಂತ ಉತ್ಕೃಷ್ಟವಾದದ್ದು. ಹಾಗಾಗಿ ಭೂರಿ ಶ್ರವಸ್ಸನಿಗೆ ಸಾತ್ಯಕಿಯನ್ನ ಏನೋ ಸಂಹಾರ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಯುದ್ಧದಲ್ಲಿ ಭೂರಿಶವ ಸಾತ್ಯಕಿಯ ವಿರುದ್ಧ ಮೇಲ್ಗೈಯನ್ನ ಸಾಧಿಸಿದ. ಅವನನ್ನ ಹೊಡೆಯುವಂತಹ ಸಾಮರ್ಥ್ಯ ಭೂರಿಶ್ರವಸನಿಗೆ ರುದ್ರದೇವರ ಬರದಿಂದ ಅಧಿಕವಾಗಿ ಇತ್ತು. ಅಂಥ ಪ್ರಸಂಗದಲ್ಲಿ ಶಿನಿಯ ಮೊಮ್ಮಗನಾದ ಸಾತ್ಯಕಿ ಭೂರಿಶ್ರವನ ಕೈಯಿಂದ ವಾಸವಿನ ಅವನ ಕಾಪಾಡಿದ. ಅದಾದ ಶೈನೇಯ ಪಹ ಅನ್ನೋದನ್ನ ಇದನ್ನೇ ಹೇಳಿದ್ರು. ಶೈನೇಯ ಪಹ ಅಂದ್ರೆ ಶಿನಿಯ ಮೊಮ್ಮಗನಾದ, ನೋಡಿ ಎಷ್ಟು ಕಥೆ ಇದೆ, ಅದನ್ನ ಸುಮ್ಮನೆ ಶ್ಲೋಕ ಓದಿದ್ರೆ ಗೊತ್ತಾಗಲ್ಲ. ಶೈನೇಯ ಪಹ ಅಂದ್ರೆ ಶಿನಿಯ ಮೊಮ್ಮಗನಾದ ಸಾತ್ಯಕಿಯನ್ನ ಭೂರಿಶ್ರವನಿಂದ ಪ ಅಂದ್ರೆ ರಕ್ಷಿಸಿದ, ಕೃಷ್ಣ ರಕ್ಷಿಸಿದ ಅಂತ ಅರ್ಥ. ಆಮೇಲೆ ಮುಂದಿನ ಕಥೆ ಇದು, ವಾಸವಿನ ಜಗಾನ ಜಯದ್ರಥಂ ನೀತಿ ನಿವಾರಿತಾಸ್ತ್ರ. ವಾಸವಿನ ಜಯದ್ರಥಂ ಜಗಾನ, ವಾಸವ ಅಂದ್ರೆ ಇಂದ್ರ, ಇಂದ್ರನ ಅವತಾರ ಭೂತನಾಗಿರುವಂತಹ ಅರ್ಜುನನ ಮೂಲಕ ಜಯದ್ರಥಂ ಜಗಾನ, ಜಯದ್ರಥನನ್ನ ಸಂಹಾರ ಮಾಡಿಸಿದ. ವಿಶೇಷವಾಗಿ ಜಯದ್ರಥನನ್ನ ಹೇಗೆ ಸಂಹಾರ ಮಾಡಿದ ಅನ್ನೋದು ಅದ್ಭುತವಾದ ಕಥೆಯೇ ಇದು. ಸಾಯಂಕಾಲ ಅಸ್ತಮಾನ ಆಗುವ ಅರ್ಧ ಗಂಟೆ ಮುಂಚೆ ತನಕ ಬೆಳಿಗ್ಗೆಯಿಂದ ಪ್ರಯತ್ನ ಮಾಡಿದ ಮಾಡಿದ ಮಾಡಿದ. ಪಾಶುಪತಾಸ್ತ್ರ ವಿದ್ಯೆ ಇದೆ, ಸ್ವಯಂ ಅಧ್ಯಯನಶೀಲನಾಗಿದ್ದಾನೆ. ಮಹಾಗಟ್ಟಿಗನಾದ ಅರ್ಜುನನಿಗೆ ಆ ಚಕ್ರವ್ಯೂಹವನ್ನ, ಪದ್ಮವ್ಯೂಹ, ದ್ರೋಣಾಚಾರ್ಯರು ರಚನೆ ಮಾಡಿದ ವ್ಯೂಹವನ್ನ, 14ನೇ ದಿನದ ಯುದ್ಧ ಅದು, ಅದನ್ನೆಲ್ಲ ಬೇರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಕೃಷ್ಣ ಯೋಚನೆ ಮಾಡಿದ, ಇವತ್ತು ಮತ್ತೆ ಸುಭದ್ರೆ ಅಳತಾಳೆ ಮಾತು ಕೊಟ್ಟು ಬಂದಿದ್ದೇನೆ ತಂಗಿಗೆ, ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಬೆಳಿಗ್ಗೆ 4 ಗಂಟೆಯಿಂದ ಹೋರಾಟದಲ್ಲಿ ಏನೋ ಮಾಡ್ಲಿಕ್ಕೆ ಆಗಿಲ್ಲ ಅಂದಾಗ ಸಾಯಂಕಾಲ 5:30 ತನಕ ಆಗಿಲ್ಲ, ಇನ್ನು 1/2 ಗಂಟೆಯಲ್ಲಿ ಏನು ಮಾಡ್ಲಿಕ್ಕೆ ಆಗುತ್ತೆ ಅರ್ಜುನನಿಗೆ? ಅದಕ್ಕೆ ಕೃಷ್ಣ ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿದ. ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಯುದ್ಧ ಭೂಮಿಯಲ್ಲಿ ಮಾಯಾವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡೋದು ಎಲ್ಲರಿಗೂ ಇದೆ ಅದು. ಹಾಗಾಗಿ ಕೃಷ್ಣ ಸಾರಥಿಯಾಗಿ ತನ್ನ ರಥಿಕನನ್ನ ರಕ್ಷಣೆ ಮಾಡಬೇಕು ಅನ್ನುವ ಕಾರಣದಿಂದಲೂ ಕೂಡ ಕೃಷ್ಣ ಏನು ಮಾಡಿದ, ಸೂರ್ಯನನ್ನ ಅಡ್ಡ ಏನು ಕತ್ತಲು ಕವಿಯಂತೆ ಮಾಡಿದ. ಸೂರ್ಯ ಅಸ್ತಮಾನ ಮಾಡಿಲ್ಲ, ಅದನ್ನು ಮಾಡಬಹುದಾಗಿತ್ತು ದೇವರು, ಆದರೆ ಸೂರ್ಯ ಅಸ್ತಮಾನ ಆಗುವಂತೆ ಮೋಡಗಳು ಕವಿಯುವಂತೆ ಮಾಡಿದ. ಸಂಪೂರ್ಣ ಅದು ಎಂತ ಕದ್ದಂತರು ಅಂದ್ರೆ ಸೂರ್ಯ ಅಸ್ತಮಾನ ಆಗಿ ಹೋದ ಅನ್ನುವ ಭ್ರಮೆ. ಇದನ್ನೇ ಒಂದು ರೀತಿಯಲ್ಲಿ ಮೋಹಕ ಅಸ್ತ್ರ ಅಂತ, ಸಂಮೋಹನ ಅಸ್ತ್ರ ಅಂದ್ರೆ ಇದೆ. ಸೂರ್ಯ ಅಸ್ತಮಾನ ಆಗಲಿಕ್ಕೆ ಬೇಕಾದ ಕತ್ತಲಿದೆ, ಕಾಲ ಮೀರಿ ಹೋಯಿತು ಅಂತ ಎಲ್ಲರಿಗೂ ಮೋಹ ಬೇರೆ ಬಂದಿದೆ. ಭೀಷ್ಮದ್ರೋಣಾದಿಗಳು, ದ್ರೋಣಾಚಾರ್ಯರು ಕೂಡ ಹೇಳ್ತಾರೆ ಸೂರ್ಯ ಅಸ್ತಮಾನ ಆದ. ಯಾವಾಗ ಅಸ್ತಮಾನ ಆದ ಅವಾಗ ಜಯದ್ರಥ ಮಹಾ ದುಷ್ಟ ಹೊರಗೆ ಬಂದು ಇಣುಕಿ ಇಣುಕಿ ನೋಡಿದನಂತೆ. ಹೇಗೆ ಅಂದ್ರೆ ಗೇಲಿ ಮಾಡ್ಲಿಕ್ಕೆ, ಅರ್ಜುನ ಹೇಗೆ ಈಗ ಬೆಂಕಿಗೆ ಹಾರು, ನೀನು ನೀನು ಸತ್ತಿ, ನೀನು ಸೂರ್ಯ ಅಸ್ತಮಾನ ಆದ ಅಂತ. ಕೃಷ್ಣ ಹೇಳಿದ, ಭಾವಯ್ಯ ಈಗ ಹೊಡಿ, ನೀನು ಈಗ ಅವನ ಕುತ್ತಿಗೆಗೆ ಹೊಡಿ, ಬಾಣ ಹೊಡಿ ಅಂತ ಹೇಳಿದ. ಅರ್ಜುನ ಕೇಳಿದ, ಸೂರ್ಯ ಅಸ್ತಮಾನ ಆಗಿದೆಯಲ್ಲ, ಪ್ರತಿಜ್ಞಾ ಅಸ್ತಮಾನದ ಒಳಗಡೆ ಹೊಡಿಬೇಕಾಗಿತ್ತು, ಈಗ ಹೇಗೆ ಹೊಡಿಲಿ? ನಾನು ಹೇಳಿದ ಕೇಳ್ತೀಯಾ ಇಲ್ವಾ, ಹೊಡಿ ಈಗ. ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಅವನಿಗೆ, ಅರ್ಜುನನಿಗೆ. ನಾವಾದ್ರೆ ಹೊಡೆಯಲ್ಲ, ಏನೋ ಪ್ರಾಮಾಣಿಕತನದ ಸೋಗ ಹಾಕಿಕೊಳ್ತಾ ಇತ್ತು. ಕೃಷ್ಣನಂತ ಪ್ರಾಮಾಣಿಕರಿದ್ದಾರ, ಏನೋ ಇಲ್ಲಿ ರಹಸ್ಯ ಇದೆ ಅಂತ. ಅದನ್ನೇ ಕೈಯಾತೋರು ಕರುಣೆಗಳ ಅರಸನೆ ಕೈಯಾತೋರು ಅನ್ನೋ ಪದ್ಯದಲ್ಲಿಯೂ ಏನೋ ಆ ಭಾನುವಿಗೆ ಕೈಯಾತೋರಿ ಕತ್ತಲೆ ನಿರ್ಮಿಸಿದ ಕೈಯಾತೋರು ಅಂತ ಭಾವನ ಕಾಯ್ದ. ಭಾನುವನ್ನೇ ಮುಚ್ಚಿ ಆಯ್ತಾ, ಭಾವನ ಕಾಯ್ದ ಕೈಯಾತೋರು ತನ್ನ ಕೈಯಿಂದಲೇ. ಸುದರ್ಶನ ಚಕ್ರ ಇದೆ ಅದರಲ್ಲಿ ಅಂತ ಅರ್ಥ. ಕತ್ತಲೆಯನ್ನ ಸುದರ್ಶನ ಚಕ್ರದಿಂದ ನಿರ್ಮಾಣ ಮಾಡಿ ಭಾವನನ್ನ ಕಾಯ್ದ ಕೃಷ್ಣ ನಮ್ಮನ್ನ ನಮಗೆ ಕರುಣಿಗಳ ಅರಸನಾಗಿದ್ದಾನೆ ಅಂತ ದಾಸರ ಮಾತುಗಳು ಇದಕ್ಕೆ ಪೂರಕವಾಗಿ ಇದೆ. ಇಂಥ ಪ್ರಸಂಗದಲ್ಲಿ ಜಯದ್ರಥನ ಕುತ್ತಿಗೆಗೆ ಬಾಣ ಹೊಡಿ ಎಂದ. ಹೊಡೆದ್ರೆ ಅಲ್ಲಿಗೆ ಮುಗಿಯುತ್ತ ಕಥೆ. ಅಯ್ಯೋ, ಅದನ್ನೇ ಮುಂದೆ ಹೇಳ್ತಾರೆ ಇಲ್ಲಿ, ನೀತಿ ನಿವಾರಿತ ಅಸ್ತ್ರ ಅಂತ. ಅದು ಎರಡು ಕಡೆಗೂ ಅನ್ವಯ ಮಾಡಿಕೊಳ್ಬಹುದು. ನೀತಿಯಿಂದ ಅಸ್ತ್ರವನ್ನ ಹೇಗೆ ಹೊಡಿಬೇಕು ಅನ್ನೋದನ್ನು ಹೇಳಿಕೊಟ್ಟ ದೇವರು ಅಂತ. ಜಯದ್ರಥನ ತಲೆ ನೆಲಕ್ಕೆ ಬೀಳದೆ ಇರುವ ಹಾಗೆ ಬಾಣ ಹೊಡಿತಾ ಹೋಗು, ಇದಕ್ಕೆ ಪಾಶುಪತ ಅಸ್ತ್ರವಿದ್ದೆ. ಜಯದ್ರಥ ಹೊರಗೆ ಬಂದು ತಲೆ ಕಡಿಲಿಕ್ಕೆ ದೇವರದ್ದೇ ತಂತ್ರಗಾರಿಕೆ. ಆಮೇಲೆ ಜಯದ್ರಥನ ತಲೆಯನ್ನ ಹಾರಿಸ್ಲಿಕ್ಕೆ ಪಾಶುಪತಾಸ್ತ್ರವಿದ್ದೆ. ಆ ವಿದ್ಯೆಯೇ ಹಾಗೆ ಸಂಕಲ್ಪ ಮಾಡಿ ಹೊಡಿ ಹೊಡಿ ಹೊಡಿ, ಇಷ್ಟು ಲೆಕ್ಕ ಹೇಳ್ತಾ ಇದ್ದ ಕೃಷ್ಣ. ಇಷ್ಟು ದೂರಕ್ಕೆ ಹೊಡಿ, ಇವಾಗ ಇಷ್ಟು ದೂರಕ್ಕೆ ಹೊಡಿ, ಇಷ್ಟು ದೂರಕ್ಕೆ ಹೊಡಿ. ವೃದ್ಧಕ್ಷತ್ರ ಅಂತ ಜಯದ್ರಥನ ಅಪ್ಪ, ಅವನೊಂದು ರುದ್ರದೇವರ ಹತ್ರ ವರ ಕೇಳಿದ್ದಂತೆ. ಪಾಪಿ,
ಏನು ಅಂದ್ರೆ, ನನ್ನ ಮಗನ ತಲೆಯನ್ನ ನೆಲದ ಮೇಲೆ ಯಾರು ಬೀಳಿಸ್ತಾರೋ ಅವರ ತಲೆ 1000 ಹೋಳಾಗಿ ಹೋಗ್ಲಿ ಅಂತ. ಇದು ಯಾವುದು ಅರ್ಜುನನಿಗೆ ಗೊತ್ತಿಲ್ಲ. ಆದ್ರಿಂದ ಎಂತೆಂಥ ದೇವಾನುದೇವತೆಗಳು ಕೂಡ ಕೃಷ್ಣನ ಸಂಕಲ್ಪದಿಂದ ಬದುಕಿದ್ದಾರೆ ಎಂದಾಗ ನಾವ್ಯಾರ್ರಿ ಬದುಕಲಿಕ್ಕೆ? ಸುಮ್ಮನೆ ಬಿ ಪಿ ಶುಗರ್ ನೋಡ್ಕೊಂಡು ಕೂತಿರ್ತೇವೆ. ಅವನು ಪ್ರಾಣ ತೆಗಿಬೇಕು ಅಂದ್ರೆ ಎಲ್ಲ ನಾರ್ಮಲ್ ಇದ್ದಾಗ ಪ್ರಾಣ ತೆಗಿತಾನೆ. ಹಾಗಾಗಿ ಅವನ ವಶವಾಗಿ ಈ ಜಗತ್ತಿದೆ ಎನ್ನುವುದನ್ನ ಹೆಜ್ಜೆ ಹೆಜ್ಜೆಗೂ ಅರ್ಥ ಮಾಡಿಕೊಳ್ಳಬೇಕು. ಆ ಬಾಣವನ್ನ ಪುಂಖಾನುಪುಂಖವಾಗಿ ಜೋಡಿಸಿ ಬಿಟ್ಟ ವೃದ್ಧಕ್ಷತ್ರನ ಅರ್ಜುನ ಯಾಕೆ ಬಿಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ವೃದ್ಧಕ್ಷತ್ರ ಧ್ಯಾನ ಮಾಡ್ತಾ ಕೂತಿದ್ದ. ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾನೆ ಅಡ್ಗೆ ಮಾಡ್ತಾ ಇದ್ದ ಬೊಗಸೇಲಿ ಬೀಳ್ತು ಅಂತ. ಮಹಾಭಾರತದಲ್ಲಿ ಹಾಗಿಲ್ಲ. ಅವನು ಧ್ಯಾನ ಮುದ್ರೆಯಿಂದ ಒಂದು ನದಿ ತೀರದಲ್ಲಿ ಕುಳಿತಿದ್ದ. ಅವನ ತೊಡೆ ಮೇಲೆ ರಕ್ತ ಸಿಕ್ತವಾದ ಒಂದು ತಲೆ ಬಿದ್ದಾಗ ಇದೇನು ಹೇಸಿಗೆ ಅಂತ ಕೈಯಿಂದ ತಳ್ಳಿದ. ಅವಾಗ ಅವನ ತಲೆ 1000 ಹೋಳಾಗಿ ಹೋಯಿತು. ಯಾಕೆ ರುದ್ರದೇವರ ವರ ಹೇಗೆ ಬೀಳಿಸಿದವರದ್ದು ಅಂತಿದ್ದಲ್ಲ, ಬೀಳಿಸಿದ್ ಇವನೇ ಆದ ಅಲ್ಲ, ಅದು ಬೇರೆಯವರಿಗೆ ಆಗ್ಬೇಕಾಗಿತ್ತಲ್ವ ಅಂದ್ರೆ ಅಪ್ರಾಮಾಣಿಕವಾದ ವರ. ಒಬ್ಬ ಕ್ಷತ್ರಿಯನ ತಲೆ ನೆಲದ ಮೇಲೆ ಬೀಳಲೇಬೇಕು, ಅದು ಬೀಳಬಾರದು ಅಂತ ವರ ಕೇಳಿದ್ದಲ್ಲ. ಅಪ್ರಾಮಾಣಿಕವಾದ ವರವನ್ನ ಕೇಳಿದ ಪ್ರಭಾವದಿಂದಾಗಿ ಆ ವರ ಕೇಳಿದವನ ತಲೆಗೆ 1000 ಹೋಳಾಗಿ ಹೋಯ್ತು ಅಂತ ಒಂದು ಉತ್ತರ. ಇನ್ನೊಂದು, ತುಂಬಾ ದೊಡ್ಡವರಿಗೆ ಅಪಚಾರ ಮಾಡುವ ಬುದ್ಧಿ ಇದ್ರೆ ನಮ್ಮ ತಲೆ ಹೋಳಾಗುತ್ತೆ, ವಿನಃ ಅವರಿಗೇನು ಹಾನಿ ಆಗುವುದಿಲ್ಲ ಅಂತ ಮತ್ತೊಂದು ಉತ್ತರ. ಹೀಗೆ ಜಯದ್ರಥನನ್ನ ಜಗಾನ, ಜಯದ್ರಥನನ್ನ ಹೀಗೆ ಸಂಹಾರ ಮಾಡಿದ. ನೀತಿ ನಿವಾರಿತಾಸ್ತ್ರ ಅಂತ ಇದು ವಾಸ್ತವಿಕವಾಗಿ ಇದಕ್ಕೆ ತುಂಬಾ ವಿವರಣೆಯನ್ನು ಕೊಡುವ ಅಂಶ ಇದೆ. ನೀತಿಯಿಂದ ಅಸ್ತ್ರವನ್ನ ನಿವಾರಿಸಿದ ಅಂದ್ರೆ ಪಾಂಡವರ ಸೇನೆಯ ಮೇಲೆ ಅಶ್ವತ್ಥಾಮಾಚಾರ್ಯರು ನಾರಾಯಣ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಆ ನಾರಾಯಣ ಅಸ್ತ್ರ ಬಂದಾಗ ಎಲ್ಲರೂ ತಲೆ ತಗ್ಗಿಸ್ಬೇಕು. ಅವಾಗ ಅಸ್ತ್ರ ಏನ ಮಾಡಲ್ಲ, ಶರಣಾಗತರಾಗ್ಬಿಟ್ರೆ ನೋಡಿ, ಇದೊಂದೇ ಅಸ್ತ್ರಕ್ಕಾರೀತಿ, ಯಾವ ಅಸ್ತ್ರ ತಲೆ ಬದುಕಿಸಿದ್ರು ಬಿಡುವುದಿಲ್ಲ. ದೇವರಲ್ಲಿರುವ ಕ್ಷಮಾಗಳು ನೋಡಿ, ಅದನ್ನೇ ಹೇಳ್ಬೋದು. ಎಂತ ನಾರಾಯಣ ಅಸ್ತ್ರವೂ ಕೂಡ ದೇವರೇ ನಮಸ್ಕಾರ ಆದ್ರೆ ಕ್ಷಮಿಸಿ ಬಿಡ್ತಾನೆ ದೇವರು.
Thank you.